ನಮ್ಮ ಬದುಕಿನಲ್ಲಿ ಬರುವಂತಹ ವಿವಿಧ ಮುಖಗಳು ಏನಿವೆ, ಅದಕ್ಕೋಸ್ಕರನೇ ವಿವಿಧ ಕಲೆಗಳು. ಎಲ್ಲರ ಜೊತೆಗೆ ಸ್ನೇಹದಲ್ಲಿರೋದು ಒಂದು ಬದುಕಿನ ಮುಖ. ಅದೇ ರೀತಿ ಅಡಿಗೆ ಮಾಡೋದು, ಊಟ ಮಾಡೋದು, ಬಡಿಸೋದು, ಅದು ಒಂದು ಬದುಕಿನ ಭಾಗ. ಇನ್ನು ಆಂತರಿಕ ಮತ್ತು ಬಾಹ್ಯವಾಗಿ ಶುದ್ಧತೆ ಮತ್ತು ಸ್ವಚ್ಛತೆಯಲ್ಲಿರೋದು, ಅದಕ್ಕೂ ಗಮನ ಕೊಡಬೇಕು, ಅದು ಒಂದು ಬದುಕಿನ ಭಾಗ. ಈ ರೀತಿ ಬದುಕಿನ ವಿವಿಧ ಮುಖಗಳಿಗೆ ನಾವು ವೈವಿಧ್ಯಮಯವಾದಂಥ ಪಾತ್ರವನ್ನು ಅಭಿನಯ ಮಾಡುವಾಗ ನಮ್ಮಲ್ಲಿ ಇರಬೇಕಾದಂಥ ಕಲೆಗಳು ಇನ್ನೆಷ್ಟು ಉಳಿದಿವೆ?
ನಾಲ್ಕು.
ಈಗ ಹನ್ನೆರಡನೇದ ಹದಿಮೂರನೇದು ಬರೆಯಿರಿ. ಶಾರೀರಿಕ ಮತ್ತು ಆತ್ಮಿಕ ಶೃಂಗಾರದ ಕಲೆ. ಶಾರೀರಿಕ ಮತ್ತು ಆತ್ಮಿಕ ಶೃಂಗಾರದ ಕಲೆ. ಶಾರೀರಿಕ ಶೃಂಗಾರ ಮಾಡ್ಲಿಕ್ಕೆ ಗೊತ್ತಲ್ವಾ? ಗೊತ್ತಿಲ್ಲ ಅಂತಂದ್ರೆ ಬ್ಯೂಟಿ ಪಾರ್ಲರ್ ಇದೆ. ಆತ್ಮಿಕ ಶೃಂಗಾರ ಮಾಡ್ಲಿಕ್ಕೆ ಗೊತ್ತಾ? ಅದಕ್ಕೂ ಬ್ಯೂಟಿ ಪಾರ್ಲರ್, ಈಶ್ವರಿ ವಿಶ್ವವಿದ್ಯಾಲಯ. ಈಶ್ವರಿ ವಿಶ್ವವಿದ್ಯಾಲಯನೂ ಒಂದು ಬ್ಯೂಟಿ ಪಾರ್ಲರ್. ಆದರೆ ಇಲ್ಲಿ ಬಂದು ನಾವು ಶಿಕ್ಷಣವನ್ನ ಕೇಳಿದ್ರೆ ಯಾವುದರ ಬ್ಯೂಟಿ ಜಾಸ್ತಿ ಆಗ್ತದೆ? ಆತ್ಮದ ಬ್ಯೂಟಿ ಜಾಸ್ತಿ ಆಗ್ತದೆ. ಈಗ ಆ ಬ್ಯೂಟಿ ಪಾರ್ಲರಿಗೂ ಈ ಬ್ಯೂಟಿ ಪಾರ್ಲರಿಗೆ ಇರುವಂತ ವ್ಯತ್ಯಾಸ ಏನು? ಅದು ಎರಡು ವ್ಯತ್ಯಾಸ ಹೇಳಿಬಿಟ್ರೆ ಆತ್ಮಿಕ ಶೃಂಗಾರ ಅಂದ್ರೆ ಏನು, ದೈಹಿಕ ಶೃಂಗಾರ ಅಂದ್ರೆ ಏನು, ಅದರಲ್ಲೇ ಉತ್ತರ ಬಂದ್ಬಿಡ್ತದೆ. ಆ ಬ್ಯೂಟಿ ಪಾರ್ಲರ್ ಅಲ್ಲಿ ಶರೀರವನ್ನ ಶೃಂಗಾರ ಮಾಡ್ತಾರೆ, ಈ ಬ್ಯೂಟಿ ಪಾರ್ಲರ್ ಅಲ್ಲಿ ಆತ್ಮವನ್ನ ಶೃಂಗಾರ ಮಾಡಲಾಗ್ತದೆ. ಆ ಬ್ಯೂಟಿ ಪಾರ್ಲರ್ ಅಲ್ಲಿ ಶೃಂಗಾರ ಮಾಡಿಕೊಂಡ್ರೆ ಎಷ್ಟು ಹಣ ಖರ್ಚಿದೆ? ಈ ಬ್ಯೂಟಿ ಪಾರ್ಲರ್ ಅಲ್ಲಿ ಶೃಂಗಾರ ಮಾಡಿಕೊಂಡ್ರೆ ಪ್ರಾಪ್ತಿ, ಖರ್ಚಲ್ಲ ಪ್ರಾಪ್ತಿ. ಆ ಬ್ಯೂಟಿ ಪಾರ್ಲರ್ ಅಲ್ಲಿ ನಾವು ಶೃಂಗಾರ ಮಾಡ್ಕೊಂಡು ಅಡ್ಡಾಡಿದ್ರೆ ನಮ್ಮ ರಕ್ಷಣೆ ಹೆಂಗಿರ್ತದೆ? ಅಲ್ವಾ, ಅಣ್ಣಂದಿರದು ಬ್ಯೂಟಿ ಪಾರ್ಲರ್ ಇರಂಗಿಲ್ವ, ಅಕ್ಕಂದಿರದ ಅಷ್ಟೇನಾ? ಇರ್ತದೆ, ಆದ್ರೆ ಅಕ್ಕಂದಿರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಅಲ್ವಾ, ಆ ಹೋಗೋರಿಗಷ್ಟೇ. ಮತ್ತೆ ಆ ಬ್ಯೂಟಿ ಪಾರ್ಲರ್ ಇರುವಂತ ಶೃಂಗಾರ ಟೆಂಪರರಿ. ಒಮ್ಮೆ ಸುಸ್ತಾಯ್ತು, ಬೆವರು ಬಂತು, ಅಥವಾ ಮಳೆ ಬಂತಂದ್ರೆ ಎಲ್ಲ ಶೃಂಗಾರ ಏನಾಗ್ಬಿಡ್ತದೆ? ಹೋಗ್ಬಿಡ್ತದೆ. ಆದ್ರೆ ಈ ಬ್ಯೂಟಿ ಪಾರ್ಲರ್ನ ಶೃಂಗಾರ ಪರ್ಮನೆಂಟ್, ಯಾಕೆಂದ್ರೆ ಆತ್ಮ ಶಾಶ್ವತ ಆಗಿರುವ ಕಾರಣದಿಂದ ಆತ್ಮಿಕ ಶೃಂಗಾರ ಅದು ಶಾಶ್ವತವಾದಂತಹ ಶೃಂಗಾರ. ಈ ಶೃಂಗಾರ ಮಾಡಿಕೊಂಡಷ್ಟು ನಮಗೆ ಧೈರ್ಯ ಜಾಸ್ತಿ ಆಗ್ತದೆ, ಆ ಶೃಂಗಾರ ಮಾಡಿಕೊಂಡಷ್ಟು ಭಯ ಜಾಸ್ತಿ ಆಗ್ತದೆ. ಬಾಬ ನೋಡ್ರಿ, ನಮಗೆ ಈ ಶೃಂಗಾರವನ್ನ ಯಾರು ಕಸಿದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಳ್ಳನೂ ಸಹಿತ ಒಂದು ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಶೃಂಗಾರವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಮುಂದಿನ 21 ಜನ್ಮದವರೆಗೂ ಸಹ ಈ ಶೃಂಗಾರ ಉಳಿತದೆ. ಈ ಶೃಂಗಾರದಿಂದ ನಮ್ಮ ಜೀವನದ ವ್ಯಾಲ್ಯೂ, ಜೀವನ ಏನಾಗ್ತದೆ, ಮೌಲ್ಯ ಸಂಪನ್ನವಾದಂಥ ಜೀವನ ಆಗ್ತದೆ. ಅಲ್ಲಿ ಎಷ್ಟು ಮಟ್ಟಿಗೆ ಮೌಲ್ಯನೋ ಅಲ್ವಾ, ನೋಡುವಾಗ ಓ ಇವ್ರು ಯಾರೋ ದೊಡ್ಡವ್ರು ಇರಬೇಕು, ಬಹಳ ಟಿಪ್ ಟಾಪ್ ಇದ್ದಾರೆ ಅಂತ ಅನ್ಬೋದು. ಆದ್ರೆ ಜೀವನ ಮೌಲ್ಯ ಕಡಿಮೆ ಅಲ್ವಾ ಅಲ್ಲಿ? ಶೃಂಗಾರ ಮಾಡ್ಕೊಳ್ಳೋದು ಯಾರಿಗೋಸ್ಕರ? ಶಾರೀರಿಕವಾಗಿ ಯಾರಿಗೆ ಚಂದ ಕಾಣ್ಬೇಕಂತ? ಚಲೋ ಪೌಡರ್ ಹಾಕೊಳ್ಳೋದು, ಆಮೇಲೆ ಇಲ್ಲಿಗೊಂದು ಬಣ್ಣ, ಇಲ್ಲಿಗೊಂದು ಬಣ್ಣ ಅಲ್ವಾ. ಆಮೇಲೆ ಯಾವ ಸೀರೆನೋ ಅದೇ ಬಣ್ಣದ್ದು ಟಿಕ್ಕಿ ಇಡೋದು. ಆಮೇಲೆ ಅಕ್ಕಂದ್ರದ್ದು ಬೇಕಾದಷ್ಟು ವೆರೈಟಿ ಇದೆ. ಈಗ ಅಕಸ್ಮಾತ್ ಶೃಂಗಾರ ಮಾಡ್ಕೊಂಡೆವ ಅಂತ ತಿಳ್ಕೋಣ, ಯಾರಿಗೋಸ್ಕರ? ಯಾರ ಕಣ್ಣಿಗೆ? ನನಗೆ ಕಾಣ್ತದ? ನಾನು ಕನ್ನಡಿ ಮುಂದೆ ನಿಂತಿರಷ್ಟೇ ನನಗೆ ಕಾಣ್ತದಷ್ಟೇ, ನಾವು ಕನ್ನಡಿ ಮುಂದೆ ಹಿಡಿದು ನಿಲ್ಲಂಗಿಲ್ಲ, ಏನಿಲ್ಲ. ಏ ಅಲ್ಲಿ ತುಂಬ ಜನ ಬರ್ತಾರೆ, ಅದಕ್ಕೋಸ್ಕರ ಅದು ಚಲೋದ ಸೀರೆ ಇರಲಿ ಅಂದ್ರೆ ಅರ್ಥ ಏನು? ಚಲೋ ಸೀರೆ ತುಂಬ ಜನರ ಕಣ್ಣಿಗೋಸ್ಕರ. ಯಾರು ಸಹ ಶೃಂಗಾರ ಮಾಡ್ಕೊಂಡು ಕಾಡಿಗೆ ಕಟ್ಟಿಗೆ ತರ್ಲಿಕ್ಕೆ ಹೋಗಂಗಿಲ್ಲ. ಬಹಳ ಶೃಂಗಾರ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾರೆ? ತುಂಬ ಜನ ಸೇರ್ವಲ್ಲಿ ಹೋಗ್ತೀವಿ ಅಂತಂದ್ರೆ, ನಾವು ದೈಹಿಕವಾಗಿ ಏನಾದ್ರು ಶೃಂಗಾರ ಮಾಡ್ಕೋಬೇಕಂತ ಸಂಕಲ್ಪ ಇದೆ ಅಂದ್ರೆ ಅದು ನಮ್ಮ ಕಣ್ಣಿಗಲ್ಲ, ನಮ್ ಚಂದಕ್ಕಲ್ಲ, ಮತ್ತೊಬ್ಬರ ಕಣ್ಣನ್ನ ಹಾಳು ಮಾಡ್ಲಿಕ್ಕೆ, ಮತ್ತೊಬ್ಬರ ಕಣ್ಣನ್ನ ಏನ್ ಮಾಡ್ಲಿಕ್ಕೆ, ಆಕರ್ಷಣೆ ಮಾಡ್ಲಿಕ್ಕೆ? ದೇಹಾಭಿಮಾನ ಇದ್ದವರೇ ದೈಹಿಕ ಶೃಂಗಾರ ಮಾಡ್ಕೊಳ್ತಾರೆ, ಆತ್ಮಾಭಿಮಾನಿಗಳು ಆತ್ಮ ಶೃಂಗಾರದ ಕಡೆಗೆ ಗಮನ ಕೊಡ್ತಾರೆ. ದೇಹಾಭಿಮಾನಿಗಳೇ ಏನ್ ಮಾಡೋದು, ದೇಹದ ಶೃಂಗಾರಕ್ಕೆ ಗಮನ ಕೊಡ್ತಾರಲ್ವಾ. ಬಾಬನ ಮಕ್ಕಳಿಗೆ ನೋಡ್ರಿ ಬಾಬಾ, ನಮಗಂತೂ ಎಲ್ಲಾ ಬಿಡಿಸಿಬಿಟ್ಟಾರ ಬಾಬಾ ಅಲ್ವಾ. ಯಾಕೆ ಅಂತಂದ್ರೆ, ನಾವು ಎಷ್ಟು ಸಿಂಪಲ್ ಇರ್ತೀವೋ ಆ ಧಾರಣೆನೇ ನಮ್ಮ ಜೀವನದ ರಕ್ಷಣೆಗೆ ಕಾರಣ. ಧಾರಣಾತ್ ಧರ್ಮ ಅಂದ್ರೆ ಅರ್ಥ ಏನು, ನಾವು ನಮ್ಮ ಜೀವನದಲ್ಲಿ ಏನ್ ಧರಿಸ್ತೀವಿ ಅದೇ ಧಾರಣೆ, ಏನ್ ಧರಿಸ್ತೀವಿ ಅದೇ ಧಾರಣೆ, ಆ ಧಾರಣೆಯೇ ನಮ್ಮ ಧರ್ಮ. ನಾವು ಅದನ್ನ ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಅಂದ್ರೆ ಅರ್ಥ ಏನು, ತಂದೆ ನಾವು ಮಕ್ಕಳಿಗೆ ಜೀವನದಲ್ಲಿ ಯಾವ ಧಾರಣೆ, ಯಾವ ನಿಯಮ, ಯಾವ ಸರಳತೆಯನ್ನು ಕಲಿಸಿಕೊಟ್ರು ಅದನ್ನು ನಾವು ಮನಃಪೂರ್ವಕವಾಗಿ ನಾವು ಧರಿಸಿದ್ರೆ ಆ ಧರ್ಮ ನಮ್ಮನ್ನ ಏನ್ ಮಾಡ್ತದೆ, ರಕ್ಷಣೆ ಮಾಡ್ತದೆ, ರಕ್ಷಿಸ್ತದೆ. ಅದಕ್ಕೋಸ್ಕರವಾಗಿ ತಂದೆ ನಾವು ಮಕ್ಕಳಿಗೆ ಆತ್ಮಿಕವಾಗಿ ಶೃಂಗಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಆತ್ಮಿಕ ಆತ್ಮ ಆತ್ಮ ಅಂತ ಹೇಳ್ಕೊಂಡು ಆತ್ಮ ಜ್ಞಾನ ಕೇಳೋದು ಅಥವಾ ಒಳ್ಳೆ ಶಾಂತತೆಯಲ್ಲಿರೋದು, ಪ್ರೀತಿಯಲ್ಲಿರೋದು, ಸ್ನೇಹದಲ್ಲಿರೋದು, ಎಲ್ಲ ದೈವಿ ಮೌಲ್ಯವನ್ನ ನಮ್ಮ ಜೀವನದಲ್ಲಿ ಧರಿಸೋದು, ಸರಿ, ಆತ್ಮಿಕ ಶೃಂಗಾರ ಏನಾಗ್ತದೆ, ಜಾಸ್ತಿ ಆಗ್ತದೆ. ಒಬ್ಬ ವ್ಯಕ್ತಿ ನೋಡುವಾಗ ಎಷ್ಟೇ ಸುಂದರ ಇರಲಿ, ನೋಡುವಾಗ ಎಷ್ಟೇ ಟಿಪ್ ಟಾಪ್ ಇರಲಿ, ಅಥವಾ ನೋಡುವಾಗ ಒಳ್ಳೆ ದೈಹಿಕ ಪರ್ಸನಾಲಿಟಿ ಇಷ್ಟು ಆಕರ್ಷಕ ಇದೆ ಅಂತ ತಿಳ್ಕೋಣ, ಅಕಸ್ಮಾತ್ ಅವನಿಗೆ ಎದ್ದರ ಕುಂತರೆ ಸಾಕು, ಒಬ್ರು ಬಂದ್ರೆ ಸಾಕು, ಒಬ್ರು ಮಾತ್ರ ಸಾಕು, ಬರೀ ಸಿಟ್ಟು 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 ಇದ್ರೆ ಅವನ ಪರ್ಸನಾಲಿಟಿ ಏನಾಗ್ತದೆ, ಅವನ ವ್ಯಕ್ತಿತ್ವ ಏನಾಗ್ತದೆ? ಕೆಲವೊಮ್ಮೆ ನೋಡ್ರಿ ವೈಟ್ ಡ್ರೆಸ್ ಹಾಕೊಂಡಿರ್ತಾರೆ ಕೆಲವರು, ಹೇಗೆ ಒಂದು ಬ್ರಹ್ಮಕುಮಾರ ಡ್ರೆಸ್ ಹೇಗೋ ಹಾಗೇನೆ ಇಲ್ಲೇ ತನಕ ಅದು ಜುಬ್ಬ ಇರ್ತದೆ, ಆಮೇಲೆ ವೈಟ್ ಡ್ರೆಸ್ ಅಲ್ಲಿ ಇರ್ತಾರೆ, ಬಹಳ ವೈಟ್ ಇರ್ತದೆ, ಯಾವ್ದಾರು ಒಂದು ಅಂಗಡಿಯಲ್ಲಿ ಮುಂದೆ ನಿಂತು ಸಿಗರೇಟ್ ಸೇರ್ತಾ ಇದ್ದಾರೆ ಅಂತ ತಿಳ್ಕೊಂಡು, ನಿಮ್ಗೆ ಆ ಡ್ರೆಸ್ ಅವ್ರನ್ನ ಕಂಡಾಗ ಆ ವ್ಯಕ್ತಿತ್ವದ ಫುಲ್ ಏನಾಗ್ಬಿಡ್ತದೆ, ಚಂದ ಹೋಗ್ಬಿಡ್ತದಲ್ವಾ. ಈಗ ನಾವು ಎಕ್ಸ್ಟರ್ನಲ್ ನಮ್ಮ ಹೊರಗಿನ ಒಂದು ಭೌತಿಕವಾದಂತ ಈ ಶರೀರದ ಪರ್ಸನಾಲಿಟಿಯ ಕಡೆಗೆ ಎಷ್ಟು ಅಟೆನ್ಷನ್ ಕೊಡ್ತೀವಿ, ಅದೇ ರೀತಿ ಆತ್ಮಿಕ ಪರ್ಸನಾಲಿಟಿ, ಆತ್ಮಿಕ ಪರ್ಸನಾಲಿಟಿ ಡೆವಲಪ್ ಮಾಡಿಕ್ಕೆ ನಾವೇನು ಟ್ರೈನಿಂಗ್ ತಗೋತೀವಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ, ಇದರಿಂದ ನಮ್ದು ಆತ್ಮಿಕ ಶೃಂಗಾರ ಜಾಸ್ತಿ ಆಗ್ತದೆ. ಇನ್ನು ದೈಹಿಕ ಪರ್ಸನಾಲಿಟಿಗೋಸ್ಕರ ಈ ಊಟ ಎಲ್ಲ ಕೊಡ್ರಿ ಎಲ್ಲ ಮಾಡ್ರಿ, ಆದರೆ ಈ ದೇಹ ಚಂದ ಕಾಣಬೇಕು ಅಂತ ನಾವೇನ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ದ ಚಂದ ಇರ್ಲಿ, ಅವರವರಿಗೆ ಅವರವ್ರದ್ದೇ ಆದಂತ ಒಂದು ಚಂದ ಇರ್ತದೆ ಅದೇ ಇರ್ಲಿ, ಆದ್ರೆ ಎಷ್ಟ ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದಕ್ಕೆ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಕುಂಕುಮ ಇರ್ಲಿ, ಅದು ಒಂದು ಇಡಬೇಕು ಅಂತ ನಿಮಗೆ ಮೊದಲಿಂದ ಸಹಿತ ಮಾಡ್ಕೊಂಬಂದ್ರೆ ಅದು ಅಕಸ್ಮಾತ್ ನಮ್ಮ ಹಂಗೆ ತೆಗೆದು ಬಿಟ್ರೆ ಜಗತ್ನಲ್ಲಿ ಗಲಾಟೆ ಚಾಲ ಬಿಡ್ತದೆ, ನಮ್ಮನ್ನು ಉಳಿಸ್ಬಿಡ್ತಾರೆ ಈ ಊರಿಂದ ಅಲ್ವಾ. ಯಾವುದೋ ಒಂದು ಅರ್ಥಕ್ಕೋಸ್ಕರ ಇಟ್ಟಿರ್ತಾರಲ್ವಾ, ಬಳಸ್ಕೊಂಬನ್ರಿ. ಆದ್ರೆ ಕೆಂಪು ಸೀರೆ ಉಟ್ಟಾಗ ಕೆಂಪು ಬಣ್ಣ, ಹಸಿರು ಸೀರೆ ಉಟ್ಟಾಗ ಹಸಿರು ಬಣ್ಣ, ಕೆಲವೊಮ್ಮೆ ಉದ್ದ, ಕೆಲವೊಮ್ಮೆ ಅಡ್ಡ, ಹಾಗೆಲ್ಲ ಆದ ಕೂಡಲೇ ಅವ್ರು ಈ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಇದ್ದಂತ ಸತ್ಯದೇನೆ ಏನಾಗ್ಬಿಡ್ತು, ಹೋಗ್ಬಿಡ್ತಲ್ಲ. ಕುಂಕುಮದ ರಹಸ್ಯ ಏನು ಉಳಿತಂಗಾದ್ರೆ, ಕುಂಕುಮದ ರಹಸ್ಯನೇ ಉಳಿದಿಲ್ಲ. ನಮ್ಗೆ ಎಷ್ಟೋ ವಿಶ್ವ ಹಿಂದೂ ಪರಿಷತ್ತಿನ ನಮ್ಗೆ ಕ್ವಶನ್ ಹಾಕಿದ್ರು, ಏನ್ರಿ ನೀವು ಕುಂಕುಮ ಹಾಕಂಗಿಲ್ಲ, ಬಳೆ ಧರಿಸಂಗಿಲ್ಲ, ನಾವು ಹಿಂದೂ ಸಂಸ್ಕೃತಿ ಸನಾತನ ಧರ್ಮಕ್ಕೆ ನೀವು ವಿರೋಧ ಇದ್ದೀರಿ. ಅದಕ್ಕೆ ನಾವೊಂದು ಮಾತಂದೆವು, ಸನಾತನ ಧರ್ಮವನ್ನ ಅಳಿಸುವಂತ ಕುಂಕುಮ ಒಡಿಯುವಂತ ಬಳೆ ಅಳತೆ ಮಾಡುವಂತ ಅಳತೆಗೋಲಲ್ಲ. ಅದರ ಸತ್ಯತೆ ಏನು, ಅದರ ರಹಸ್ಯ ಏನು, ಕುಂಕುಮ ಇಟ್ಕೊಂಡು ಬಂದಂತ ಹಿನ್ನೆಲೆ ಏನು ಹಿಂದೂ ಸಂಸ್ಕೃತಿಯಲ್ಲಿ, ಅಥವಾ ಬಳೆ ಧರಿಸಿದಂತ ಹಿನ್ನೆಲೆ ಏನು ಅನ್ನುವಂತ ರಹಸ್ಯದ ಅರಿವು ಗೊತ್ತಿಲ್ಲದೆ ಬರೀ ನಾವು ಅದನ್ನಷ್ಟೇ ಧರಿಸಿದ್ರೆ ನೀವು ಅಂತ ವಿಶ್ವವಿಶಾಲವಾದಂತ ಹಿಂದೂ ಸಂಸ್ಕೃತಿಯನ್ನ ಅಳಿಸಿ ಹೋಗುವಂತ ಕುಂಕುಮ ಒಡಿಯುವಂತ ಬಳೆ ಏನಲ್ಲ ಅದು, ಅದು ಅಳತೆಗೋಲಲ್ಲ. ನಾವು ಅಳಿಸಲಾರದಂತ ಕುಂಕುಮವನ್ನು ಧರಿಸಿದೀವಿ, ನಿಮ್ ಕಣ್ಣಿಗಷ್ಟೇ ಅದು ಕಾಣೋದಿಲ್ಲ. ಆಕ್ಚುಲಿ ಕುಂಕುಮ ಇಟ್ಕೊಂಡು ಬರ್ಲಿಕ್ಕೆ ಯಾವ ಉದ್ದೇಶನೋ ಆ ಉದ್ದೇಶವನ್ನ ನಮ್ಮ ಜೀವನದಲ್ಲಿ ತಂದಿದೀವಿ, ಕುಂಕುಮ ಧರಿಸದಿರ್ಬೋದು ಅಲ್ವಾ. ಒಳಗಡೆ ಇರುವಂತ ಸ್ಮೃತಿ ತಿಲಕ, ಆತ್ಮಿಕ ತಿಲಕ, ವಿಜಯ ತಿಲಕ, ಅದು ಸದಾ ಹಣೆ ನಡುವೆ ಶಾಶ್ವತವಾಗಿ ಇರ್ತದೆ. ಬಳೆ ಜೀವನದಲ್ಲಿ ಸದಾ ಕಾಲಕ್ಕೆ ನಮ್ಮ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಬಗ್ಗೆ ಕಂಕಣ ಬದ್ದಾಗಿ ನಿಂತಿದೀವಿ ಅಂತಂದ್ರೆ ನಾವು ಒಡೆಯದ ಬಳೆಯನ್ನ ಧರಿಸಿದೀವಿ ಅಂತ ಅರ್ಥ. ನೀವು ಅಕ್ಕಂದಿರು ಮನೆ ಬಂದ ಕೂಡಲೇ ಇವ್ರು ಅವ್ರಿಗೆ ಕುಂಕುಮ ಇಡ್ತಾರೆ, ಅವ್ರು ಇವ್ರಿಗೆ ಕುಂಕುಮ ಇಡ್ತಾರೆ ಅಲ್ಲ, ಮನೆ ಬಂದ ಕೂಡಲೇ ಅಕ್ಕಂದ್ರೆ ಮಾಡ್ತಿರಲ್ಲ. ಅದು ನೋಡ್ರಿ ಎಷ್ಟು ಸಂಸ್ಕೃತಿಯಲ್ಲಿ ಬಂದಂತ ಹಿನ್ನೆಲೆ ಏನು, ನಾವು ಆತ್ಮ ಇದ್ದೀವಿ, ನೀವು ಆತ್ಮ ಬಂದ ಕೂಡಲೇ ಅವ್ರಿಗೆ ಆತ್ಮಿಕ ಸ್ಮೃತಿ ಮಾಡಿಕೊಡ್ಬೇಕನ್ನುವಂತಹ ಉದ್ದೇಶದಿಂದ ಹಿರಿಯರ ಕ್ರಮ ಇಟ್ಟದ್ದು. ಇದು ಏನೇನೋ ಮಾತಾಡ್ಕೊಂಡು ನಕ್ಕೊಂಡು ನಿಮ್ ಕುಂಕುಮ ಇಡ್ತಾರೆ, ಅವ್ರು ಮಾತಾಡ್ಕೊಂಡು ನಕ್ಕೊಂಡು ಕುಂಕುಮ ಇಡ್ತಾರೆ. ಎಲ್ಲಿ ಆತ್ಮನ ಮತ್ತೊಂದು ಯಾವ್ದು ಸೇತಿ ಇರುದಿಲ್ಲ, ನೆನಪಿರಂಗಿಲ್ಲ. ಅದಕ್ಕೋಸ್ಕರ ದೈಹಿಕವಾಗಿ ನಿಮ್ಗೆ ಈ ರೀತಿ ಇರ್ಬೇಕಂತ ಕೆಲವು ನಿಯಮಬದ್ಧವಾದಂತ ಆ ರೀತಿ ಧರಿಸ್ರೆ ಅಷ್ಟೇ. ಅದ್ರೆ ಚಂದ ಕಾಣ್ಬೇಕು, ಫ್ಯಾಷನ್ ಅನ್ಸ್ಬೇಕು, ಈ ದೃಷ್ಟಿಯಿಂದ ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ದ ಶೃಂಗಾರವನ್ನು ಮುಚ್ಕೋಬೇಕು ವಿನಃ ಅದನ್ನ ಕಾಣುವ ಹಾಗೆ ಪ್ರದರ್ಶನ ಮಾಡಬಾರ್ದು. ನಾವ್ ಎಷ್ಟು ಸಿಂಪಲ್ ಇರ್ತೀವೋ ಅಷ್ಟು ನಮ್ಮ ವ್ಯಕ್ತಿತ್ವ ಅಥವಾ ನಮ್ಮ ಘನತೆ ಅದು ಜಾಸ್ತಿ ಆಗ್ತದೆ. ಅದು ಸಹ ಬಾಬನ ಮಕ್ಕಳಾಗಿ ನಾವು ಜ್ಞಾನ ಕೇಳ್ತೀವಿ ಅಂತಂದ್ಮೇಲೆ ಜನರ ಮುಂದೆ ಹೋದಾಗ ವರ್ತಿಸುವಾಗ ನಮ್ಮ ನಡೆ ನುಡಿ ಈ ಶೃಂಗಾರವನ್ನು ಅವ್ರ ಮುಂದೆ ಪ್ರದರ್ಶನ ಮಾಡಬೇಕು. ಆಶ್ಚರ್ಯ ಆಗ್ಬೇಕು, ಇವರಿಷ್ಟು ಖುಷಿಯಲ್ಲಿದ್ದಾರಲ್ಲ, ಇವ್ರಿಗಿಂತ ಖುಷಿ ಶೃಂಗಾರ ಎಲ್ಲಿಂದ ಆಯ್ತು, ನಮ್ಮ ಹಾಗೆ ಅವರು ಸಂಸಾರ ಇದೆ ಮತ್ತೊಂದಿದೆ ಹಂಗಿದೆ, ಎಷ್ಟು ಖುಷಿ ಖುಷಿಯಲ್ಲಿ ಇರ್ತಾರಲ್ಲ ಅಂತ ಈ ರೀತಿ ನಮ್ಮ ಶೃಂಗಾರ ಆತ್ಮಿಕ ಶೃಂಗಾರವನ್ನ ನಾವು ಪ್ರದರ್ಶನ ಮಾಡೋಣ, ನಮ್ಮ ಶಾಂತತೆಯನ್ನ ಬೆಳಕಿ ತರಿಸೋಣ, ಅಥವಾ ನಮ್ಮ ಸಮಾಧಾನತೆ ಸ್ನೇಹ ಪ್ರೀತಿ ಆತ್ಮೀಯತೆ ನಯ ವಿನಯ ನಮ್ರತೆ. ಯಾವಾಗಲೂ ಫಲ ತುಂಬಿದಂತ ವೃಕ್ಷ ಹೆಂಗಿರ್ತದೆ, ಅದು ಬಾಗಿರ್ತದೆ. ಫಲ ತುಂಬಿದಂತ ವೃಕ್ಷ ಬಾಗಿರ್ತದೆ. ಬಾಳೆ ಗಿಡದಲ್ಲಿ ದೊಡ್ಡ ಗೊನೆ ಬಿಡ್ತಂತ ತಿಳ್ಕೊಂಡು ಕೊನೆಗೆ ಅದೇನ್ ಮಾಡ್ತದೆ, ಅದು ಬಾಗ್ತದೆ. ಅದೇ ರೀತಿ ನಾವೆಲ್ಲ ಗುಣ ಎಲ್ಲ ಶಕ್ತಿಯಿಂದ ನಮ್ಮನ್ನ ಶೃಂಗಾರ ಮಾಡಿಕೊಂಡು ನಾವು ಸಂಪನ್ನ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ಯಾವಾಗಲೂ ಬಾಗಿ ನಡಿಬೇಕು. ಅಲ್ಲಿ ಅಹಂ ಅಹಂಕಾರ ಜ್ಞಾನಿಗೆ ಬರುವಂತ ದೊಡ್ಡ ಮಾಯನೇ ಅದೇ. ಏನು ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ಕೆಲವರು ನಮ್ಮ ಹತ್ರ ಚರ್ಚೆ ಮಾಡ್ತಾರ, ನೀವು ಚರ್ಚೆ ಮಾಡುವಾಗ ಫುಲ್ ಬಾಗಿ ಉತ್ತರ ಕೊಡಿ, ನಮ್ಕಿಂತ ನೀವೇ ಏನಾಗಿದ್ದೀರಿ, ಜಾಸ್ತಿ ತಿಳಿದವರಿದ್ದೀರಿ, ಅನುಭವಿ ಇದ್ದೀರಿ ಅಂತ ಏನ್ ಮಾಡ್ಬೇಕು, ಅವ್ರ ಜೊತೆಗೆ ಬಾಗಿ ಉತ್ತರ ಕೊಡ್ಬೇಕು. ನಮ್ ಸತ್ಯತೆಯನ್ನ ಸಿದ್ಧ ಮಾಡ್ಬೇಕು, ನಾವು ಹೇಳ್ಬೇಕು. ಆದ್ರೆ ಅವರಿಗೆ ಏನು ನಾವು ಬಾಗುವಂತ ಗುಣ ನಮ್ರತೆ ಇದು ಬೇಕೇ ಬೇಕು. ಫಲ ತುಂಬಿದಾಗ ಸರ್ವಗುಣ ಸರ್ವಶಕ್ತಿಯಿಂದ ಸಂಪನ್ನಾದಾಗ ಅದು ನಮ್ಮ ವಿಶೇಷತೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರ್ತದೆ. ಈ ರೀತಿ ಆತ್ಮಿಕವಾಗಿ ಸರ್ವ ಗುಣಗಳಿಂದ ಸರ್ವಶಕ್ತಿಗಳಿಂದ ಜ್ಞಾನರತ್ನಗಳಿಂದ ನಮ್ಮನ್ನು ಶೃಂಗಾರ ಮಾಡಿಕೊಳ್ಳುವಂಥ ಕಲೆ ಎಲ್ಲಿ ಬರ್ತದೆ, ಈ ರಾಜಗುಣ ಅಭ್ಯಾಸ ಮಾಡುವಾಗ ನ್ಯಾಚುರಲ್ ಆಗಿ ಬರ್ತದೆ. ಕೊನೆ ನಮಗೇನೆ ಆಶ್ಚರ್ಯ, ಏ ನನ್ನ ಎಷ್ಟು ಸಮಾಧಾನ ಇದೆಯಲ್ಲ, ಮೊದಲನೇ ಸಿಟ್ಟೇ ಬರ್ತಾ ಇಲ್ಲಲ್ಲ, ಹೇಗೆ ಸಿಟ್ಟು ಹೋಯ್ತು ಅಂತ ಗೊತ್ತಿಲ್ಲ ನಮಗೆ, ಏ ಎಷ್ಟು ಅಂತ ಒಳ್ಳೆ ಖುಷಿಯಲ್ಲಿದ್ದೀನಲ್ಲ, ಈಗ ಎಷ್ಟು ಸಮಾಧಾನದಲ್ಲಿದ್ದೀನಿ ಅಂತ ಆಟೋಮೆಟಿಕ್ ನಮ್ಗೆ ಗೊತ್ತಿಲ್ಲದ ಹಾಗೇನೆ ಬಾಬಾ ನಮ್ಮನ್ನ ಏನ್ ಮಾಡ್ತಿದ್ದಾರೆ, ಶೃಂಗಾರ ಮಾಡ್ತಿದ್ರು. ಇಲ್ಲಿ ಶೃಂಗಾರ ಮಾಡ್ಕೊಳ್ಳಿಕ್ ಏನು ಕಷ್ಟ ಇಲ್ಲ, ಪ್ರತಿ ದಿನ ಶಿಲ್ಪಿಯ ಮುಂದೆ ಬಂದು ಕೂತ್ಕೊಳ್ಬೇಕಷ್ಟೇ, ಅದೊಂದು ಕೆಲಸ ಮಾಡ್ಬೇಕು. ನೀವು ಮನೆಯಲ್ಲೇ ಕೂತ್ಕೊಂಡ್ರೆ ಆಗಂಗಿಲ್ಲ. ಶಿಲ್ಪಿ ಯಾರು, ಶಿವಬಾಬು. ದಿನಾ ಜ್ಞಾನದ ಸುತ್ತಿಗೆ ಇಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಬಡಿತಾ ಇರ್ತಾರೆ. ದಿನ ಒಂದ್ ಗಂಟೆ ಅವ್ನು ಸುತ್ತಿಗೆ ಇಡ್ಕೊಂಡು ಬಡಿಯೋ ಟೈಮಿಗೆ ಕೂತ್ಕೊಂಡ್ಬಿಡ್ತಾರೆ. ಎಷ್ಟು ಗಂಟೆ ಬಡಿಲಿಕ್ಕೆ ಚಾಲು ಮಾಡ್ತಾರೆ ಬಾಬಾ, 7 ರಿಂದ 8 ಗಂಟೆ. ಆ ಟೈಮ್ಗೆ ಆಕ್ಚುಲಿ ನಾವು ಕಲ್ಲು ಬುದ್ಧಿ ಅವರು, ಕಲ್ಲು ಬುದ್ಧಿ ಅಂತ ನಾವು ಆತ್ಮಗಳಲ್ವಾ, ಅದಕ್ಕೋಸ್ಕರ ಅಂತ ಬುದ್ಧಿ ಇದ್ದರೂ ಸಹ ನಾವು ಬಂದು ಕೂತ್ಕೊಳ್ಳುವಷ್ಟು ಮನಸ್ಸು ಧೈರ್ಯ ಮಾಡಿಬಿಟ್ರೆ ನಮ್ಮ ಮೂರ್ತಿನ ಆಟೋಮೆಟಿಕ್ ಯಾರು ಕೆತ್ತಿ ಬಿಡ್ತಾರೆ, ಬಾಬಾ ಕೆತ್ತಿ. ನಮ್ಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಮೌಲ್ಯ ನಮ್ಮ ಜೀವನದಲ್ಲಿ ಜಾಗೃತ ಆಗಿರ್ತದೆ. ಆದ್ರಿಂದ ಈಶ್ವರಿ ವಿಶ್ವವಿದ್ಯಾಲಯ ಆತ್ಮಿಕ ಶೃಂಗಾರವನ್ನು ಮಾಡಿಕೊಳ್ಳುವಂತಹ ಬ್ಯೂಟಿ ಪಾರ್ಲರ್ ವಿದೌಟ್ ಫೀಸ್. ಇಲ್ಲೇನಿಲ್ಲ, ಫೀಸ್ ಇಲ್ಲ, ಉಚಿತ ಪ್ರವೇಶ, ಆದರೆ ಶಾಶ್ವತ ಶೃಂಗಾರ. ಮುಂದಿನ ಕಲೆ ಗುಪ್ತ ಮಾಡುವ ಮತ್ತು ಪ್ರತ್ಯಕ್ಷಗೊಳಿಸುವ ಕಲೆ. ಗುಪ್ತ ಮಾಡುವ ಮತ್ತು ಪ್ರತ್ಯಕ್ಷಗೊಳಿಸುವ ಕಲೆ, ರೆಕಾರ್ಡಿಂಗ್ ಅಂಡ್ ಬ್ರಾಡ್ಕಾಸ್ಟ್. ಯಾವುದನ್ನು ರೆಕಾರ್ಡ್ ಮಾಡ್ಕೋಬೇಕು, ಯಾವುದನ್ನು ಬ್ರಾಡ್ಕಾಸ್ಟ್ ಮಾಡಬೇಕು? ರೆಕಾರ್ಡಿಂಗ್ ಆರ್ಗನ್ ಯಾವುದು ಶರೀರದಲ್ಲಿ? ಕಿವಿ ರೆಕಾರ್ಡಿಂಗ್ ಆರ್ಗನ್ ಅಲ್ವಾ, ಕಣ್ಣು ರೆಕಾರ್ಡಿಂಗ್ ಆರ್ಗನ್. ಇದು ಶಬ್ದವನ್ನು ರೆಕಾರ್ಡ್ ಮಾಡ್ಕೊಳ್ತದೆ, ಇದು ದೃಶ್ಯವನ್ನು ರೆಕಾರ್ಡ್ ಮಾಡ್ಕೊಳ್ತದೆ. ಟಿವಿ ದೃಶ್ಯವನ್ನು ಟೆಲಿಕಾಸ್ಟ್ ಮಾಡ್ತದೆ, ರೇಡಿಯೋ ಅಲ್ಲ ಟಿವಿ ಸ್ಟೇಷನ್ ಅಲ್ಲಿ ರೆಕಾರ್ಡಿಂಗ್ ಅಲ್ವಾ, ರೆಕಾರ್ಡ್ ಮಾಡಿ ಮತ್ತೆ ತೋರಿಸ್ತಾ ಇರ್ತದೆ. ರೇಡಿಯೋ ಸ್ಟೇಷನಲ್ಲಿ ಶಬ್ದ ತರಂಗವನ್ನ ಕಳಿಸ್ತಾ ಇರ್ತಾರೆ. ಬಾಯಿ ಏನು ರೆಕಾರ್ಡ್ ಬ್ರಾಡ್ಕಾಸ್ಟ್, ಬಾಯಿ ಬ್ರಾಡ್ಕಾಸ್ಟ್, ಬಾಯಿ ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತದೆ, ಬಾಯಿ ಬ್ರಾಡ್ಕಾಸ್ಟ್ ಮಾಡ್ತದೆ ಅಲ್ವಾ. ಕಣ್ಣು ಸಹಿತ ಕೆಲವೇ ಬ್ರಾಡ್ಕಾಸ್ಟ್ ಮಾಡ್ತದೆ, ರೆಕಾರ್ಡ್ ಮಾಡ್ಕೊಳ್ತದೆ, ಬ್ರಾಡ್ಕಾಸ್ಟ್ ಸಹಿತ ಮಾಡ್ತದೆ ಕಣ್ಣು. ಹೇಗೆ, ನನಗೇನಾದ್ರು ಚಿಂತೆ ಇದ್ರೆ ದುಃಖ ಇದ್ರೆ ಕಣ್ಣು ತೋರಿಸ್ತದಲ್ವಾ. ಕೆಲವೊಮ್ಮೆ ಏನಾದರೂ ಅಕ್ಕ ನಿಮ್ಮೊಂದು ಮಾತು ಹೇಳ್ತೀನಿ ಮತ್ತೆ ಹಿಂಗೆ ಮಾಡ್ಬಿಡ್ತೀವಿ ಅಂದ್ರೆ ಅರ್ಥೇನು ಅದನ್ನ ನಮ್ಮಿಡು ಸುಳ್ಳಂತಲೋ ಮತ್ತೊಂದು ಮತ್ತೊಂದು ಈ ಕಣ್ಣಿನಲ್ಲಿ ಸಹಿತ ಕೆಲವು ಏನ್ ಮಾಡ್ಬೋದು ನಾವು ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಬರ್ತದೆ. ಈಗ ಗುಪ್ತ ಮಾಡಿಕೊಳ್ಳೋದು ಆತ್ಮದಲ್ಲಿ ಕೆಲ ಸಂಸ್ಕಾರವನ್ನು ಏನ್ ಮಾಡ್ಕೊಳ್ತೀವಿ ನಾವು ಗುಪ್ತ ಮಾಡ್ಕೊಳ್ತೀವಿ, ಆಮೇಲೆ ಪ್ರತ್ಯಕ್ಷ ಮಾಡೋದು. ಯಾವುದನ್ನ ಗುಪ್ತ ಮಾಡ್ಕೋಬೇಕು ಯಾವುದನ್ನ ಗುಪ್ತ ಮಾಡ್ಕೊಳ್ತೀವೋ ಅದನ್ನೇ ಪ್ರತ್ಯಕ್ಷ ಮಾಡ್ತೀವಿ, ರೆಕಾರ್ಡ್ ಮಾಡಿದ್ದನ್ನೇ ಬ್ರಾಡ್ಕಾಸ್ಟ್ ಮಾಡ್ತೀವಿ. ಯಾರು ರೆಕಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ಜಾಣರು ಅವ್ರು ಬ್ರಾಡ್ಕಾಸ್ಟ್ ಮಾಡೋದ್ರಲ್ಲಿ ಜಾಣರು ಆಗ್ತಾರ? ರೆಕಾರ್ಡ್ ಕರೆಕ್ಟ್ ಇತ್ತಂದ್ರೆ ಬ್ರಾಡ್ಕಾಸ್ಟ್ ಕರೆಕ್ಟ್ ಆಗ್ತದ? ಮಾಕಾಪುರಣ್ಣ ಅವರೇ, ಈ ಫೋಟೋ ಎಸ್ಟಿಮೇಷನ್ ಮಾಡ್ತೀರಾ? ಯಾಕೆ ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಅದನ್ನ? ಜಸ್ಟ್ ಎಸ್ಟಿಮೇಷನ್ ಮಾಡ್ರಿ, ಟೋಟಲ್ ಐಡಿಯಾ ಗೊತ್ತಾದ್ರೆ ಸಾಕು. ಹ್ಮ್, ನೀವು ಈ ರೀತಿ ಎಸ್ಟಿಮೇಷನ್ ಮಾಡ್ರಿ, ನಮಗೆಲ್ಲ ಯಾರಿಗೆ ಶುಭ ಬಂದ್ರೆ ಯಾರಂತಲೇ ಗೊತ್ತಿಲ್ಲ, ಇವರೆಲ್ಲರೂ ಹೊಸಬ್ರು. ಈಗ ತಾನೇ ಹೊರಗಿನಿಂದ ಈ ಜನ ಬಂದು ಕುಂತಿದ್ದಾರೆ. ಇವರಿಗೆ ಬಾಬಾ ಅಂದ್ರೆ ಗೊತ್ತಿಲ್ಲ, ಶಿವ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವರಿಗೆ ಈ ಫೋಟೋ ವಿವರಣೆ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡ್ರಿ.
ಒಂದೊಂದು ರೀತಿಯಲ್ಲಿ ಅವರು ನಡೆಯುವ ಒಬ್ಬರು ಲೈಟ್ ಅಂತ ಹೇಳಿದ್ರೆ ಲೈಟ್ ಅಂತ ಹೇಳಿದ್ರು, ನಾಲ್ಕವರು ಅದೇ ರೀತಿ ಎಲ್ಲ ಮುಸಲ್ಮಾನರು ಅದೇ ರೀತಿ ಹೇಳಿದ್ರು. ಅಂದ್ರೆ ಭಗವಾನ್
ಸಮಾಜದಲ್ಲಿ ನಾವು ಯಾವುದನ್ನು ಜಾಗೃತಿಗೊಳಿಸಬಹುದು ಇದನ್ನ ಹೇಳೋದ್ರಿಂದ ಸಮಾಜಕ್ಕೆ ಏನ್ ಲಾಭ ಇದೆ? ವಿಶ್ವ ಭಾತೃತ್ವವನ್ನ, ನ್ಯಾಷನಲ್ ಇಂಟಿಗ್ರಿಟಿ, ಈ ಒಂದು ಏಕೈಕ ಸತ್ಯತೆಗೆ ಸರ್ವ ಧರ್ಮದವರು ಮಾನ್ಯತೆ ಕೊಟ್ಟರು, ಅವ್ರು ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಸಹಿತ ಆ ಧರ್ಮದ ಜನತೆಗೆ ಅರಿವಿಲ್ಲ. ಗಾಡ್ ಈಸ್ ಲೈಟ್ ಅಂತ ಯೇಸು ಕ್ರಿಸ್ತ ಅಂದು ಹೋಗಿದ್ದಾನೆ, ಆದ್ರೆ ಫಾಲೋವರ್ಸ್ ಕ್ರೈಸ್ತ ಭಗವಾನ್ ಅಂತಾರವ್ರು ಅಲ್ವಾ? ಎಲ್ಲ ಧರ್ಮದವರಿಗೂ ಸಹಿತ ತಂದೆ ಪರಮಾತ್ಮ ಒಬ್ಬರೇ ಅಂತ ಧರ್ಮಸ್ಥಾಪಕರು ಹೇಳಿದ್ರು. ಆದ್ರಿಂದ ಎಲ್ಲಾ ಧರ್ಮದ ಮನುಷ್ಯಾತ್ಮರಿಗೂ ಸಹಿತ, ಆತ್ಮ ಜ್ಯೋತಿಗಳಿಗೂ ಸಹಿತ ತಂದೆ ಪರಮಾತ್ಮ ಒಬ್ಬ ಅನ್ನುವಂತ ಸತ್ಯತೆ ಜಗತ್ತಿನಲ್ಲಿ ಪ್ರತ್ಯಕ್ಷ ಆದಾಗ ಸಹೋದರತ್ವ ಭಾವನೆ, ಜಾತಿಯ ಪ್ರಶ್ನೆ, ಈ ಜಗಳ ಕಲಹ ಈಗೆಲ್ಲ ಏನ್ ನಡೀತಾ ಉಂಟು, ಇದೆಲ್ಲದಕ್ಕೂ ಇದು ಒಂದೇ ರಾಮಬಾಣ. ಇದು ಯಾರನ್ನ ಪ್ರತ್ಯಕ್ಷಗೊಳಿಸುದು? ಶುಭವರ್ನ ಪ್ರತ್ಯಕ್ಷಗೊಳಿಸು. ಪರಮಾತ್ಮನ ಪ್ರತ್ಯಕ್ಷಗೊಳಿಸಿದ್ರೆ ಈ ಜಗತ್ತಿಗೆ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಸಿಕ್ಬಿಡ್ತದೆ. ಸರಿ, ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ಏನ್ ಮಾಡ್ಬೇಕು? ಅದನ್ನ ಪ್ರಕಾಶ ಮಾಡ್ಬೇಕು. ಇದೇ ರೀತಿ ನಿಮ್ಮ ಕೋರ್ಸ್ ಪುಸ್ತಕ ಇದೆ, ತಗೊಂಡಿರ್ಬೇಕಲ್ಲ ನೀವೆಲ್ಲ. ಎಲ್ಲಾ ಚಿತ್ರಗಳನ್ನು ಸಹಿತ ಒಬ್ರು ಹೊಸದಾಗಿ ಒಬ್ರು ಬಂದ್ರು ಅವರಿಗೆ ಅದನ್ನ ವಿವರಣೆ ಮಾಡಲಿಕ್ಕೆ ಕಲಿಬೇಕು. ಅದನ್ನ ಸ್ಪಷ್ಟವಾಗಿ ನಿಮ್ಗೆ ಇದ್ದು ಸ್ವಲ್ಪ ಈಸಿ ಅನಿಸ್ಬೋದು. ಇನ್ನಲ್ಲಿ ಸೃಷ್ಟಿ ಚಕ್ರ ಇದೆ, ಸಿಡಿ ಇದೆ, ಕಲ್ಪವೃಕ್ಷ ಇದೆ, ಇವೆಲ್ಲ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಕಲಿಬೇಕು. ಕೆಲವು ಕ್ರಾಸ್ ಕ್ವಶನ್ ಬರ್ತದೆ. ನೀವು ಎಸ್ಟಿಮೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬೇರೆಯವರಿಗೆ ಜಸ್ಟ್ ಫ್ರೆಂಡ್ಲಿ ಆಗಿ, ಅವರಿಂದ ಪ್ರಶ್ನೆ ಬಂದಾಗ ನಿಮ್ ಬುದ್ಧಿ ಚುರುಕಾಗ್ತದೆ, ಅವಾಗ ನಿಮ್ ಬುದ್ಧಿ ಕೆಲಸ ಮಾಡ್ತದೆ. ಇಲ್ಲಾಂದ್ರೆ ಕೇಳಿದೀವಿ ಸರಿ ಗೊತ್ತು ನನಗೆ, ಸುಮ್ಮನೆ ಕುಂತಿರ್ತೀವಿ. ಆದ್ರೆ ಅದರಲ್ಲಿ ಇನ್ನೂ ಏನೋ ಗೊತ್ತಿಲ್ಲದಿರುತ್ತದೆ. ಅದು ಯಾವಾಗ ನಿಮ್ಗೆ ಗೊತ್ತಾಗ್ತದೆ ಅಂತಂದ್ರೆ, ನಾವು ಮತ್ತೊಬ್ಬರಿಗೆ ಹೇಳಿ ಅವ್ರು ನಮ್ಗೆ ಏನ್ ಮಾಡ್ಬೇಕು, ತಿರುಗಿ ಕ್ವಶನ್ ಹಾಕ್ಬೇಕು. ಈಗ ಇವರೆಲ್ಲ ಕ್ವಶನ್ ಹಾಕಂಗಿಲ್ಲ, ಹೊಸೊಬ್ರಿಗೆ ನಾವು ಕೊಡುವಾಗ ಅವರೆಲ್ಲ ಉಲ್ಟಾ ಕ್ವಶನ್ ಹಾಕ್ತಾರೆ. ಆಮೇಲೆ ಸರ್ವೆ ವ್ಯಾಪಿ ಅಲ್ಲ ಅಂತ ನೀವು ಹೇಗಂತೀರಿ ಅಂತ ಜೋರು ಮಾಡ್ತಾರೆ ಅವರು. ಆವಾಗ ನಾವು ಅದನ್ನ ಅವರಿಗೆ ಅರಿವಾಗುವ ಹಾಗೆ ಸತ್ಯಾಗುವ ರೂಪದಲ್ಲಿ ಏನ್ ಮಾಡ್ಬೇಕು ಅವ್ರಿಗೆ ತಿಳಿಸಿಕೊಡ್ಬೇಕು. ಅದಕ್ಕೋಸ್ಕರ ನಮ್ದು ರೆಕಾರ್ಡಿಂಗ್ ಗುಪ್ತ ಮಾಡ್ಕೊಳ್ಳುವಂಥದ್ದು ಕರೆಕ್ಟ್ ಇರ್ಬೇಕಾದ್ರೆ ಲಿಸ್ನಿಂಗ್ ಪವರ್ ಕರೆಕ್ಟ್ ಇರ್ಬೇಕಲ್ವಾ? ಕೇಳುವಾಗ ಕರೆಕ್ಟ್ ಆಗಿ ಅಟೆನ್ಷನ್ ಕೊಟ್ಟು ಕೇಳಿದ್ರೆ ಇದ್ದದನ್ನ ನಾವು ಸರಿಯಾಗಿ ಏನ್ ಮಾಡ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಈಗ ಎಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಬಿ ಓದ್ತಾ ಇದ್ದಾನೆ, ಆಮೇಲೆ ಡಿಗ್ರಿ ಆಯ್ತು ಮುಗಿಯಿತು, ಮುಂದಿನ ವರ್ಷ ಅವನಿಗೆ ಅದೇ ಕಾಲೇಜಲ್ಲಿ ಲೆಕ್ಚರ್ ಕೊಡ್ಸಿತ್ತು ಅಂತ ತಿಳ್ಕೋಣ. ಏನ್ ಮಾಡ್ತಾನ ಅವಾಗ? ಅಲ್ಲಿ ಏನ್ ರೆಕಾರ್ಡ್ ಮಾಡ್ಕೊಂಡಿದ್ದಾನೋ ಲೆಕ್ಚರ್ ಬರ್ ಸಿಕ್ಕಿದ ಕೂಡ ನಂತರ ಏನ್ ಮಾಡ್ತಾನೆ, ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾನೆ. ಗುಪ್ತ ಮಾಡ್ಕೊಳ್ಳೋದು ಒಂದು ಕಲೆ, ಪ್ರತ್ಯಕ್ಷ ಮಾಡೋದು ಒಂದು ಕಲೆ. ಆದರೆ ನಾವು ಗುಪ್ತ ಮಾಡಿ ಸಂಸ್ಕಾರ ರೂಪದಲ್ಲಿ ತುಂಬಿಸ್ಕೊಳ್ಳುವಾಗ ನೀವು ಒಳ್ಳೇದು ಯಾವುದಂತ ನೋಡಿ ನೋಡಿಯೇ ಏನ್ ಮಾಡ್ಕೋಬೇಕು, ತುಂಬಿಸ್ಕೋಬೇಕು. ಅದ್ರ ಜೊತೆಗೆ ಮಿಕ್ಸ್ ನಾವು ಕೆಲವು ಏನ್ ಮಾಡ್ತೀವಿ, ಕೆಟ್ಟದನ್ನ ತುಂಬಿಸ್ಕೊಂಡ್ಬಿಟ್ರೆ ನಮ್ಮ ವ್ಯಕ್ತಿತ್ವ ಏನಾಗ್ತದೆ, ಹಾಡಾತು. ಕೆಲವೊಮ್ಮೆ ಏ ಅವರು ಎಲ್ಲ ರೂಪದಲ್ಲಿ ಚೆನ್ನಾಗಿದ್ದಾರ್ರಿ, ಬಹಳ ಚೆನ್ನಾಗಿದ್ದಾರೆ, ಆದರೆ ಒಂದ್ ಸ್ವಲ್ಪ ಹಿಂಗಿದ್ದಾರಂತ ಏನ್ ಮಾಡ್ತೀವಿ ಪುನಃ ಒಂದನ್ನ ಕೆದಕ್ಲಿಕ್ಕೆ ಚಾಲು ಮಾಡ್ತೀವಲ್ವಾ? ಅದಕ್ಕೋಸ್ಕರ ಯಾವಾಗ್ಲೂ ಬಾಬಾ ಅದಕ್ಕೆ ನಾವು ರೆಕಾರ್ಡ್ ಮಾಡ್ಕೊಳ್ಳುವಾಗ ಅಥವಾ ಗುಪ್ತ ಮಾಡ್ಕೊಳ್ಳುವಾಗ ಕೆಂಪು ಚಶ್ಮವನ್ನ ಹಾಕೊಂಡ್ರೆ ಎಲ್ಲರೂ ಕೆಂಪೆ ಕಾಣ್ತಾರೆ. ಅದೇ ರೀತಿ ಒಳ್ಳೆಯ ಗುಣವನ್ನ ನೋಡುವಂತ ಚಶ್ಮ ಹಾಕೊಂಡ್ಬಿಟ್ರೆ ಎಲ್ಲರಲ್ಲಿರುವಂತ ಒಳ್ಳೆ ಗುಣವನ್ನ ಏನ್ ಮಾಡ್ಕೊಳ್ತೀವಿ ನಾವು? ರೆಕಾರ್ಡ್ ಮಾಡ್ಕೊಳ್ತೀವಿ. ಒಳ್ಳೆಯ ಗುಣವನ್ನ ನೋಡುವಂತಹ ಕನ್ನಡಕವನ್ನ ಹಾಕೋಬೇಕು. ಅವಾಗೆಲ್ಲರಲ್ಲಿರುವಂತ ಒಂದೊಂದು ಒಳ್ಳೆ ಗುಣವನ್ನ ಕಳ್ಳತನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಗುಪ್ತ ಮಾಡ್ತಾ ಮಾಡ್ತಾ ಹೋದ್ರೆ ನಾವೇನಾಗ್ಬಿಡ್ತೀವಿ? ಸರ್ವಗುಣ ಸಂಪನ್ನ ಆಗ್ಬಿಡ್ತೀವಿ. ಒಬ್ಬೊಬ್ಬರ ಹತ್ರ ಒಂದೊಂದು ವಿಶೇಷತೆ ಇದ್ದಿದ್ದರಿಂದ ಅಲ್ವಾ ಬಾಬಾ ಸೆಲೆಕ್ಟ್ ಮಾಡಿರೋದು? ಅದಕ್ಕೋಸ್ಕರ ಎಲ್ಲರ ವಿಶೇಷತೆಯನ್ನ ಗುಣವನ್ನ ನೋಡುವಂತ ದೃಷ್ಟಿ ಇಟ್ಕೊಂಡು ನಾವು ರೆಕಾರ್ಡ್ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಸರ್ವ ಸಂಪನ್ನತೆ ಬರ್ತದೆ. ಹಾಗೂ ನ್ಯಾಚುರಲಿ ಬ್ರಾಡ್ಕಾಸ್ಟ್ ಸಹಿತ ಅದೇ ರೀತಿ ಇರುತ್ತೆ. ನಮ್ಮ ಕರ್ಮದಲ್ಲಿ ನಾವೇನ್ ತುಂಬಿಸ್ಕೊಂಡಿದೀವಿ, ಇವರಲ್ಲಿ ಏನ್ ಗುಣ ಇದೆ ಅಂತ ನಮ್ಗೆ ಗೊತ್ತಾಗುದೇ. ಅವಾಗ ಬಂದ್ರು, ಕುಂತು ಯೋಗ ಮಾಡಿದ್ರು, ಕ್ಲಾಸ್ ಕೇಳಿದ್ರು, ಹಿಂಗಿಂಗ್ ಮಾಡಿದ್ರು, ಹಿಂಗಿಂಗ್ ನಕ್ಕರು, ನಾವು ಆ ಕಡೆ ಹೋದೆ, ಇವ್ರ ಈ ಕಡೆ ಹೋದ್ರು, ಇವ್ರು ಹೇಗಿದ್ದಾರೆ, ಇವರ ಗುಣ ಏನು, ಇವರ ಸ್ವಭಾವ ಏನು, ಇವ್ರಿಗೆ ಹೊಂದಿಕೊಂಡು ಹೋಗುವಂತ ಗುಣ ಇದೇನೋ, ಎಲ್ಲ ಇವರ ಸಹನತೆ ಇದೇನೋ ಅಂತ ಗೊತ್ತಾಗುದೇ. ಅವಾಗ ಪ್ರತ್ಯಕ್ಷ ಯಾವಾಗ ಆಗ್ತದೆ? ಅವರ ಜೊತೆ ನಾಲ್ಕು ದಿನ ನಾನು ಕೆಲಸ ಮಾಡ್ಬೇಕು, ಏನಾರು ಒಂದು ಪ್ರೋಗ್ರಾಮ್ ಇಟ್ಕೊಂಡು ನಾಲ್ಕು ದಿನ ನಾವು ಅಕ್ಕವ್ರ ಜೊತೆಗೇನೆ ಏನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಕರ್ಮದಲ್ಲಿ ಬಂದಾಗ ನಿಮ್ಮ ಹತ್ರ ಏನು ಒಳಗಡೆ ಸಂಸ್ಕಾರ ಇದೆ ಅದು ಗೊತ್ತಾಗುತ್ತೆ. ಕರ್ಮದಲ್ಲಿ ಬಂದಾಗ, ಆಕ್ಷನ್ ಅಲ್ಲಿ ಬಂದಾಗ, ನಾಲ್ಕು ಜನರ ಜೊತೆಗೆ ಕೂಡಿ ಬದುಕುವಾಗ ನಮ್ಮ ಹತ್ರ ಸಂಸ್ಕಾರ ಹೇಗಿದೆ ಅನ್ನೋದು ಪ್ರತ್ಯಕ್ಷ ಆಗ್ತದೆ. ಉತ್ತರ ಕುಮಾರ ಅಡಿಗೆ ಮನೆಯಲ್ಲಿ ಕುಂತು ನಾನು ವೀರಶ್ವರ ಅಂತ ಕೊಚ್ಚಿಕೊಂಡ ಹಾಗೆ, ಏ ನಾವೆಲ್ಲ ಬಹಳ ಸಮಯದಿಂದ ಯೋಗ ಅಭ್ಯಾಸ ಮಾಡ್ತೀವ್ರಿ, ನೀವು ಹೇಳ್ಕೋಬೇಡ್ರಿ. ನಾವು ಮಾತನಾಡುವಾಗ, ನಡೆಯುವಾಗ, ತಿರುಗುವಾಗ, ವ್ಯವಹರಿಸುವಾಗ ಅವ್ರಿಗೆ ಗೊತ್ತಾಗ್ಬೇಕು, ಇವ್ರು ಬಹಳ ವರ್ಷದಿಂದ ಏನಾಗಿರ್ಬೇಕು, ತಪಸ್ಸೆ ಮೂರ್ತಿ ಆಗಿರ್ಬೇಕು, ಬಹಳ ವರ್ಷದಿಂದ ಇದನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು ಅಂತ ನಮ್ಮ ಕರ್ಮದಲ್ಲಿ ನಾವು ಅದನ್ನ ಪ್ರತ್ಯಕ್ಷಗೊಳಿಸ್ಬೇಕು. ಆದ್ರಿಂದ ಏನ್ ರೆಕಾರ್ಡ್ ಮಾಡ್ಕೋತೀವಿ ಅದನ್ನ ಕರ್ಮಕ್ಷೇತ್ರದಲ್ಲಿ ಬಂದಾಗ ಅದು ಆಟೋಮೆಟಿಕ್ ಏನಾಗ್ತಾ ಇರ್ತದೆ, ಬ್ರಾಡ್ಕಾಸ್ಟ್ ಆಗ್ತಾ ಇರ್ತದೆ. ನಮ್ಮ ಸ್ವಭಾವ, ಸಂಸ್ಕಾರ, ಗುಣ, ನಡತೆ, ಪ್ರತಿಯೊಂದು ಪ್ರತ್ಯಕ್ಷ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಜನರಿಗೆ ಇಂಥ ಒಂದು ಅನುಭವ ಮಾಡಿಸ್ಬಿಡ್ಬೇಕು, ಇವರು ಸಾಕ್ಷಾತ್ ದೇವತೆನೇ ಇದ್ದಾರೆ, ಸಾಕ್ಷಾತ್ ಇವರು ದೇವತೆಯೇ. ಯಾಕಂದ್ರೆ ನಾಳೆ ನಾವು ದೇವತೆ ಆಗೋರಲ್ಲ, ಅದಕ್ಕೆ ಇವತ್ತು ಸಾಕ್ಷಾತ್ ದೇವತೆ ಅಂತ ಅವ್ರಿಗೆ ಏನಾಗ್ಬೇಕು, ಅನುಭವ ಮಾಡಿಸ್ಬೇಕು. ನಾವು ನಮ್ಮ ಮುಖದಲ್ಲಿ ಪವಿತ್ರತೆ, ದಿವ್ಯತೆ, ನಮ್ರತೆ, ಹರ್ಷಿತ ಮುಖತೆ. ದೇವತೆಗಳ ಮುಖ ನೋಡ್ರೆ ಹೆಂಗಿರ್ತದೆ ನೋಡ್ಕೋಬೇಕು, ನನ್ನ ಮುಖ ನೋಡ್ಕೋಬೇಕು ಪ್ರತಿದಿನ. ಏ ಆಬ್ಜೆಕ್ಟ್ ಅನ್ನು ನೋಡ್ರಿ, ನಾರಾಯಣನ ಮುಖ ನೋಡ್ರಿ, ಒಂದು ಕನ್ನಡಿ ಇಟ್ಕೊಳ್ರಿ. ಬಾಬಾ ಹಿಂದೆ ವಾಣಿಯಲ್ಲಿ ಹೇಳಿದಾರಲ್ಲ ಈ ಮಾತನ್ನ, ಕನ್ನಡಿ ಇಟ್ಕೊಳ್ರಿ, ಈ ಚಂದ ಲಕ್ಷ್ಮಣನ ಫೋಟೋ ನೋಡ್ರಿ, ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಕೊಳ್ರಿ, ಅದು ನೋಡ್ರಿ, ಇದು ನೋಡ್ರಿ. ಎಷ್ಟು ಮಟ್ಟಿಗೆ ದಿವ್ಯತೆ ಬಂದಿದೆ ನನ್ನ ಹತ್ರ, ಎಷ್ಟು ಮಟ್ಟಿಗೆ ಪವಿತ್ರತೆ ಇದೆ, ಎಷ್ಟು ಮಟ್ಟಿಗೆ ಸ್ವಚ್ಛತೆ ಇದೆ. ಈ ರೀತಿ ನಾವು ನಮ್ಮ ಒಳಗಡೆ ಗುಪ್ತ ಏನು ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅದನ್ನು ಸಹ ನಾವು ಗಮನಿಸ್ತಾ ಇರ್ಬೇಕು. ಅದರಿಂದ ತುಂಬಿಸ್ಕೊಳ್ಳೋದು ಒಂದು ಕಲೆ, ಅದನ್ನ ಪ್ರತ್ಯಕ್ಷ ಮಾಡೋದು ಸಹ ಒಂದು ಕಲೆ. ಈಗ ಮುಂದಿದ್ದು ನಿದ್ರಿಸುವ ಮತ್ತು ಜಾಗೃತರಾಗುವ ಕಲೆ. ನಿದ್ರೆ ಮಾಡ್ಲಿಕ್ಕಂತೂ ಬರ್ತದೆ, ಅರೆ ನಿದ್ರೆ ಮಾಡೋದು ಒಂದು ಕಲೆ ಇದೆ. ಮಲಗಿದ ಕೂಡ್ಲೆ ಮುಸ್ಕಾಕೊಂಡು ಗರ್ರ ಅಂತ ಹೇಳ್ಕೊಂಡು ಏನ್ ಮಾಡೋದಲ್ಲ, ಗೊರೆ ಕಡಲಿಕ್ಕೆ ಚಾಲು ಮಾಡೋದಲ್ಲ. ಹಿಂದೆ ಬಾಬಾ ಮಕ್ಕಳು ಮಲಗುವಾಗ ರಾತ್ರಿ ಎಲ್ಲ ಚೆಕ್ ಮಾಡ್ತಿದ್ರಂತೆ. ರಾತ್ರಿಯಾಗ ಎಲ್ಲ ಮಕ್ಕಳು ಮಲಗುವಾಗ ಎಲ್ಲ ಬಂದು ಏನ್ ಮಾಡ್ತಿದ್ರು ನೋಡ್ತಿದ್ರಂತೆ, ಯಾರು ಸತ್ವಪ್ರಧಾನ ನಿದ್ರೆಯಲ್ಲಿದ್ದಾರೆ, ಯಾರು ತಮೋಪ್ರಧಾನ ನಿದ್ರೆಯಲ್ಲಿದ್ದಾರಂತೆ. ನಿದ್ರೆ ಮಾಡುವಾಗ್ಲೂ ಸಹಿತ ಅವರ ಮುಖ ನೋಡಿದ್ರೆ ಒಳ್ಳೆ ಕಳೆ ಕಾಣ್ತಾ ಇರ್ಬೇಕದು, ಏನ್ ಪರಿವೇ ಇಲ್ಲದಂಗೆ, ಏನು ಗೊರಕ್ಕೆ ಹೊಡ್ಕೊಂಡು ಮಲಗ್ತೀವಲ್ಲ ಹಿಂಗೆ, ಅದು ಸತ್ವಪ್ರಧಾನತೆ ಅಲ್ಲ. ಅದಕ್ಕೆ ನಿದ್ರೆ ಮಾಡೋ ಕಲೆ ಅಂತಂದ್ರೆ ಹೇಗೆ ಅಂತಂದ್ರೆ, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ಬೇಗ ಮಲಗಬೇಕು, ಬೇಗ ಏಳ್ಬೇಕು, ಇದು ಯೋಗಿ ಜೀವನ. ಆದರೆ ಈಗ ಈ ಜಗತ್ತಿನ ಭೋಗಿ ಜೀವನ ಏನಾಗಿದೆ, ಲೇಟ್ ಮಲಗೋದು, ಲೇಟ್ ಹೇಳೋದು, ಅದು ಯೋಗಿ ಜೀವನ ಅಲ್ಲ. ಬೇಗ ಮಲಗ್ರಿ, 9:30 ಹತ್ತು ಗಂಟೆಗೆ ಮಲಗಿರ್ಬೇಕು. ಬೆಳಿಗ್ಗೆ ನೀವು ಮಲಗುವಾಗ ಬಾಬರವರಿಗೆ ಎಷ್ಟು ಗಂಟೆಗೆ ಹೇಳ್ಬೇಕಂತ ರಿಂಗ್ ಮಾಡಿ ಹೇಳ್ತಿರೋ ಅಷ್ಟು ಗಂಟೆಗೆ ಹೇಳ್ರಿ. 6 3 ಹೇಳ್ರಿ. ನಿಮ್ಗೆ ಬೇಗ ಪುರುಷಾರ್ಥ, ಜಾಸ್ತಿ ಪುರುಷಾರ್ಥ ಮಾಡಿಸ್ಬೇಕಂತ ಬಾಬಾ ಕೆಲವೊಮ್ಮೆ ಬೇಬೇಗೆ ಎಬ್ಬಿಸ್ತಾರೆ. ಇವಾಗ ಇಷ್ಟು ಬೇಗ ಯಾಕಪ್ಪ ಅಂತ ಹೇಳಿ ಮಲ್ಕೋತೀರ ಅಂತಂದ್ರೆ, ನಾನು ಇಷ್ಟು ಅರ್ಜೆಂಟ್ ಯಾಕೆ ಪುರುಷಾರ್ಥ ಮಾಡ್ಲಿ ಅಂತ ಅರ್ಥ ಅಲ್ವಾ? ಅದಕ್ಕೋಸ್ಕರ ಬೇಗ ಮಲಗ್ರಿ, ಬೇಗ ಹೇಳಿ. ಮಲಗುವಕ್ಕಿಂತ ಮೊದಲು ನಿಮಗೆ ಒಳ್ಳೆ ಯೋಗಯುಕ್ತ ನಿದ್ರೆ ಬರಬೇಕಂದ್ರೆ ಕೆಲವು ಯುಕ್ತಿ ಇದೆ. ಮಲಗಕ್ಕಿಂತ ಮೊದಲು ನಿಮಗೆ ಏನಾದರೂ ಮನೆಯದ್ದು ವ್ಯವಹಾರದ ಬಗ್ಗೆನೋ, ಏನು ನಾಳೆಯದ್ದು ಏನಾದ್ರು ಪ್ರೋಗ್ರಾಮಿನ ಬಗ್ಗೆನೋ ಏನು ಮಾತಾಡಬೇಕಂತಿದ್ರೆ ಒಮ್ಮೆಲ್ಲ ಮಾತಾಡಿ ಮುಗಿಸ್ರಿ. ನಿದ್ರೆ ಮಾಡೋದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಆದರೂ ಮೌನ ಮಾಡ್ರಿ, ಇಲ್ಲಾಂದ್ರೆ 20 minutes, ಇಲ್ಲಾಂದ್ರೆ 15 minutes ಸೈಲೆನ್ಸ್. ಮಲಗಿ ನಿದ್ರೆ ಬರೋ ತನಕನೂ ಗುಣಗುಣ ಅಂತ ಮಲಗೋದು, ಮತ್ತೆ ಅದೇ ಗುಣಗುಣ ಅಲ್ಲಿ ಎಷ್ಟೊತ್ತಿಗೆ ನಿದ್ರೆ ಬಂತಂತ ಗೊತ್ತಾಗಿಲ್ಲ. ನೀವು ರಾತ್ರಿನ ಗುಣಗುಣವೇ ತಲೆ, ತಲೆಯೊಳಗೆ ಏನಿರ್ತದೆ ಅದು, ಅದಕ್ಕೆ ರೆಸ್ಟೇ ಸಿಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ರಾತ್ರಿ ಮಲಗೋಕ್ಕಿಂತ ಪೂರಿತವಾಗಿ ಸ್ವಲ್ಪ ಸೈಲೆನ್ಸ್ ಇರಿ, ಮುರಳಿ ಓದ್ರಿ, ಇವತ್ತಿನ ಮಹಾವಾಕ್ಯ ಏನಂತ ಒಮ್ಮೆ ರಿವೈಸ್ ಮಾಡ್ಕೊಳ್ರಿ, ತಂದೆ ಜೊತೆಗೆ ಸ್ವಲ್ಪ ಸಂಭಾಷಣೆ ಮಾಡ್ರಿ, ಇಡೀ ದಿನದ ರಿಪೋರ್ಟ್ ಅನ್ನ ಬಾಬರವರಿಗೆ ಒಪ್ಪಿಸಿರಿ. ತಪ್ಪೋ ಒಪ್ಪೋ ಬಾಬನ ಏನ್ ಮಾಡುದು, ಇದ್ದದನ್ನ ಇದ್ದಂಗೆ ಒಪ್ಪಿಸಿ ಮರುದಿನಕ್ಕೆ ನಾನು ಹೇಗಿರ್ಬೇಕಂತ ಬಾಬನ ಹತ್ರ ಸಲಹೆ ತಗೊಳ್ರಿ. ನಾ ತಪ್ಪಂದ ಕೂಡ ನಾಳೆಯಿಂದ ನಾನು ಹಿಂಗೆ ಸರಿ ಇರ್ತೀನಿ ಬಾಬಾ ಅಂತ ಹೇಳೇ ಹೇಳ್ತೀವಿ. ಆಮೇಲೆ ಈ ರೀತಿ ದೇಹದಿಂದ ನಾವು ರಿಲ್ಯಾಕ್ಸ್ ಆಗ್ಬಿಡ್ಬೇಕು ಮಲಗುವಾಗ. ಈಗ ಒಬ್ಬ ನಿಮ್ಗೆ ಹಿಂದೆ ಅದರದ್ದು ಉದಾಹರಣೆ ಕೊಟ್ಟಿದ್ದೀವಿ, ಈಗ ಒಂದು ಕಾರ್ ಡ್ರೈವರ್ ಇರ್ತಾನೆ, ಬೆಳಿಗ್ಗಿಂದ ಸಾಯಂಕಾಲ ತನಕ ನಮ್ಮ ಸುಮಂತ್ ಅಣ್ಣನೇ ಕಾರ್ ಬಿಡ್ತಾನೆ ಅಂತ ತಿಳ್ಕೊಳ. ಸುಮಂತ ಕೈ ಎತ್ತಪ್ಪ. ಅವನು ಒಂದು ಕಾರ್ ಬಿಡ್ತಾ ಇದ್ದಾನೆ ಬೆಳಿಗ್ಗಿಂದ ಸಾಯಂಕಾಲ ತನಕ, ಕಾರ್ ಬಿಟ್ಟು 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 ರಾತ್ರಿ ಬರ್ತಾನೆ ಮನೆಗೆ. ಕಾರನ್ನು ಎಲ್ಲಿ ಬಿಟ್ಟು, ಕಾರನ್ನು ಶೆಡ್ ಅಲ್ಲಿ ಬಿಟ್ಟು ತಾನು ಮನೆಗೆ ಬಂದು ತಂದೆ ತಾಯಿ ಹತ್ರ ಹೇಳ್ತಾನಲ್ಲ, ಇವತ್ತು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ, ಇವತ್ತು ಅಷ್ಟು ಸಂಪಾದನೆ ಆಯಿತು, ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತಿರಿ, ಇವತ್ತು ಆಕ್ಸಿಡೆಂಟ್ ಆಗ್ಬಿಡ್ತಿತ್ತು, ಹಂಗಾಯ್ತು ಹಿಂಗಾಯ್ತು, ಇವತ್ತು ಅಂಥ ಗಿರಾಕಿಗಳು ಬಂದರು, ಇಂಥ ಗಿರಾಕಿ ಬಂದರು, ಹಾಗೆ ಹೀಗೆ ಅಂತ ಫುಲ್ ಏನು ಮಾಡ್ತಾನೆ, ಬಂದು ರಿಪೋರ್ಟ್ ಕೊಡ್ತಾನೆ. ಎಲ್ಲ ರಿಪೋರ್ಟ್ ಕೊಟ್ಟ ಮೇಲೆ ಲಾಭನೋ ನಷ್ಟನೋ ಎಲ್ಲ ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಒಳ್ಳೆ ತಂದೆ ತಾಯಿ ಜೊತೆಗೆ ಮಲ್ಕೊಂಡ್ಬಿಡ್ತಾನೆ. ಮರುದಿವಸ ಬೆಳಿಗ್ಗೆ ಮತ್ತೆ ಪುನಃ ತನ್ನ ಡ್ಯೂಟಿ ಚಾಲು ಮಾಡ್ತಾನೆ. ಯಾವ್ದ್ರ ಒಳಗಡೆ ಕುಂತು, ಕಾರ್ನ ಒಳಗಡೆ ಕುಂತು ಮತ್ತೆ ಪುನಃ ಯಥಾರ್ಥ ಡ್ಯೂಟಿ ಪ್ರಾರಂಭ ಆಗ್ತದೆ. ಒಂದು ವೇಳೆ ಅವನು ಕಾರ್ನೊಳಗೇನೆ ಮಲಗಿದ್ರೆ ಅಷ್ಟು ರೆಸ್ಟ್ ಸಿಗಂಗಿಲ್ಲ ಅಲ್ವಾ, ರೆಸ್ಟ್ ಸಿಗಂಗಿಲ್ಲ, ಅದಕ್ಕೆ ಮನೆಗೆ ಬಂದು ಮಲ್ಕೋತಾನೆ, ಶೆಡ್ ಇಟ್ಬಿಡ್ತಾನೆ. ಅದೇ ರೀತಿ ಈ ಜ್ಯೋತಿ ಆತ್ಮ ಬೆಳಿಗ್ಗಿಂದ ರಾತ್ರಿ ತನಕ ಈ ಕಾರ್ನೊಳಗೆ ಡ್ರೈವ್ ಮಾಡಿ 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 ನೋಡಿ ಮಾತನಾಡಿ ಅಲ್ಲೋದೆವು ಇಲ್ಲೋದೆವು, ಆ ಕೆಲಸ ಮಾಡಿದೆವು ಈ ಕೆಲಸ ಮಾಡಿದೆವು, ಕೆಲವೊಮ್ಮೆ ಆಕ್ಸಿಡೆಂಟ್ ಆಯಿತು, ಕೆಲವ್ರ ಜೊತೆ ಸ್ವಲ್ಪ ಘರ್ಷಣೆ ಆಯಿತು, ಮತ್ತೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಮತ್ತೊಂದು ಸ್ವಲ್ಪ ಜಾಸ್ತಿ ಯೋಗ ಮಾಡಿ ಸಂಪಾದನೆ ಮಾಡ್ಕೊಂಡೆವು, ಯಾರಿಗೋ ಜ್ಞಾನ ಕೊಟ್ಟು ಸಂಪಾದನೆ ಮಾಡಿದೆವು, ಏನೇನೋ ಮಾಡ್ತಾ ಇರ್ತೀವಿ, ಲಾಭನೋ ನಷ್ಟೋ ಎಲ್ಲ ಬೆಳಗಿನ ಸಾಯಂಕಾಲ ತನಕ ಈ ಜ್ಯೋತಿ ಆತ್ಮ ಈ ದೇಹದ ಒಳಗಡೆ ದುಡಿದು 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 ರಾತ್ರಿ ಆಗುವಾಗ ಈ ಶರೀರ ಏನಿದೆ ಅಂದ್ರೆ ಈ ಕಾರನ್ನ ಏನಿದೆ ಇದನ್ನ ಶೆಡ್ ಅಲ್ಲ ಬೆಡ್ಡಲ್ಲಿ ಬಿಟ್ಟುಬಿಡಿ, ಬೆಡ್ಡಲ್ಲಿ ಬಿಟ್ಬಿಡಿ ಯಾವ್ದನ್ನ, ಈ ಶರೀರವನ್ನ. ಜ್ಯೋತಿ ಆತ್ಮ ಮಾತ್ರ ಈ ಕಾರ್ನೊಳಗೇನೆ ಇರಬಾರ್ದು. ಎಲ್ಲೋಗ್ಬೇಕು, ತಂದೆ ತಾಯಿ ಬಳಿಗೆ ಹೋಗ್ರಿ, ರಿಪೋರ್ಟ್ ಕೊಡ್ರಿ, ಎಲ್ಲ ಫ್ರೀಯಾಗಿ ಎಲ್ಲವನ್ನ ಒಪ್ಪಿಸ್ರಿ, ಆರಾಮ ತಂದೆ ಜೊತೆ ಖುಷಿಯಲ್ಲಿ ಮಲ್ಕೊಂಬಿಡಿ. ಪರನಾಮದಲ್ಲಿ ಇದ್ದಂಗೆನೆ ಇರ್ಬೇಕು, ಕಣ್ಣು ತೆರೆದೇ ಇರ್ಬೇಕು, ಮಲಗಿರ್ಬೇಕು, ಕಣ್ಣು ತೆರೆದೇ ಇರ್ಬೇಕು, ಜ್ಯೋತಿಯಾಗಿ ಪರನಾಮದಲ್ಲಿ ತಂದೆಯ ಜೊತೆಗೇನೇ ಇರಬೇಕು. ಎಲ್ಲ ಒಪ್ಪಿಸಿ ಆಯ್ತೀಗ, ತಂದೆಯ ಜೊತೆಗೇನೇ ಇದ್ದೀನಿ, ಈಗ ತಂದೆಯ ಜೊತೆಗೇನೇ ಇದ್ದೀನಿ. ಆ ಶಾಂತಿಯ ಧಾಮನೇ ನಿಜವಾದಂಥ ವಿಶ್ರಾಂತಿ ಧಾಮ. ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು, ಹಂಗೆ ಇದ್ದಂಗೆ 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 ನಿದ್ರೆ ಬಂದಿರಬೇಕು. ಎಷ್ಟೊತ್ತಿಗೆ ನಿದ್ರೆ ಬಂತಂತಲೇ ಗೊತ್ತಾಗೋದಿಲ್ಲ. ಕೆಲವರಿಗೆಲ್ಲ ರಾತ್ರಿ ನಿದ್ರೆ ಬರಂಗಿಲ್ಲ, ನಿದ್ರೆ ಬರಂಗಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಿಲ್ಲ, ಆದ್ರೆ ಮೈಂಡ್ ರಿಲ್ಯಾಕ್ಸ್ ಇಟ್ಕೋಬೇಕಷ್ಟೇ. ಏನೇನೋ ಯೋಚನೆ ಮಾಡ್ತಾ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬಾರ್ದು, ಒಳ್ಳೆ ಆರಾಮ ಯೋಗ ಮಾಡ್ತಾ ಇರಿ, ಮನಸ್ಸನ್ನು ಹಗುರವಾಗಿ ಇಟ್ಕೊಂಡ್ಬಿಡಿ. ಆಟೋಮೆಟಿಕ್ ಏನಾಗ್ತದೆ ನಿದ್ರೆ, ಅಭ್ಯಾಸ ಮಾಡಿದ್ರೆ ನಿದ್ರೆ ಬರೋದವ್ರಿಗೆ ನಿದ್ರೆ ಬರ್ತದೆ ಅಂತೆಲ್ಲ ನಮ್ಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ತಾಯಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಹೇಳ್ಕೊಂಡು ಎದರಲ್ಲಿ ಕುರಿಸಿದ್ದೆ. ರಾತ್ರಿ 9 ಗಂಟೆಗೆ, 9-10 ಗಂಟೆಗೆ ಅವರಿಗೆ ಕ್ಲಾಸ್ ಮಾಡೋದು, ಮೈಂಡ್ ಅನ್ನು ರಿಲ್ಯಾಕ್ಸ್ ಮಾಡಿ ಅವ್ರಿಗೆಲ್ಲ ಏನೇನು ವಿಚಾರ ಉಂಟು ಮನಸ್ಸಿನಿಂದ ಎಲ್ಲ ಮರೆಸಿ 1/2 ಗಂಟೆ ಕಾಮೆಂಟ್ರಿ ಕೊಟ್ಟು ಯೋಗ ಮಾಡ್ತಾ ಮಾಡ್ತಾ ಇದ್ದಂಗೆ ಹಿಂಗೆ ಮಾಡಕ್ಕೆ ಚಾಲು ಮಾಡ್ತಿದ್ರು. ಹಾ, ಅಲ್ಲೇ ಹಾಸಿಗೆಯಲ್ಲಿ ಏನ್ ಮಾಡ್ಬಿಡುದು, ಮಲಗಿಸ್ಬಿಡುದು, ಕಾಮೆಂಟ್ರಿ ಕೊಡ್ತಲೇ ಇರೋದು, ಕೊನೆ ನಿದ್ರೇನೆ. ಇದನ್ನ ನಾವು ಪ್ರಯೋಗ ಪ್ರಯೋಗ ಮಾಡ್ಲಿಕ್ಕೆ ಒಂಥರ ಇಂಟ್ರೆಸ್ಟ್ ಅಲ್ವಾ. ಈ ರೀತಿ ಎಷ್ಟು ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ, ಆದ್ರೆ ಅವ್ರಿಗೇನಾಗ್ತದೆ, ಅವರಿಗೇನೆ ತಾಕತ್ ಇರಂಗಿಲ್ಲ, ಎಲ್ಲಾ ವಿಚಾರನ ಮರೆತು ಬಿಟ್ಟು ನನಗೆ ಆತ್ಮಚಿಂತನೆ ಮಾಡ್ಬೇಕಂದ್ರೆ ಬೇರೆ ಯಾರು ಬಂದ್ಬಿಡ್ತದಲ್ಲ. ಅಷ್ಟೊತ್ತಿಗೆ ನಾವು ಕುಂತ ಏನ್ ಮಾಡ್ಬೇಕು, ಅವ್ರಿಗೆ ಹೇಳ್ತಾ 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 ಕಾಮೆಂಟ್ರಿ ಕೊಡ್ತಾ 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 ಏನಾಗ್ಬಿಡ್ತಿತ್ತು, ನಿದ್ದೆ ಬಂದಿತ್ತು, ಒಳ್ಳೆ ಸೌಂಡ್ ಸ್ಲೀಪ್, ಆರಾಮ ಏನಾಗ್ತಿತ್ತು, ನಿದ್ದೆ ಬಂದಿತ್ತು. ನಿದ್ರೆ ಮಾಡೋ ಕಲೆ ಅಂದ್ರೆ ನಿಮ್ಗೆ ಈಗ ಮಲ್ಕೋಬೇಕು, ನಾನು ಹೆಚ್ಚು ನನಗೆ ಇವತ್ತು ರೆಸ್ಟ್ ಟೈಮ್ ಇಲ್ಲ, ಅದಕ್ಕೆ ನಾನು ಈಗ ಮಲ್ಕೋಬೇಕು, ಮಲ್ಕೋಬೇಕಂತ ಮಲಗಿದ ಕೂಡಲೇ 1 ಸೆಕೆಂಡ್ ನಿದ್ರೆ. ಕರೆಕ್ಟ್ ಎಷ್ಟು ಗಂಟೆ ಹೇಳ್ಬೇಕಂತಂದ್ರೆ ಪಟ್ ಅಂತ ಟೈಮಿಗೆ ಎಚ್ಚರಾಗಿರ್ಬೇಕು. ಯೋಗಯುಕ್ತ ನಿದ್ರೆ ಅಂತಂದ್ರೆ ಅವ್ರು ಮಲಗಿದ್ರೆ ಸಹಿತ ಒಂದ್ ಸಣ್ಣ ಧ್ವನಿ ಆದ್ರೆ ಅವ್ರಿಗೆ ಏನಾಗ್ತದೆ? ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಆಗ್ತದೆ, ನೋಡಿದ್ರು ಏನೂ ಇಲ್ಲ, ಪುನಃ ಮಲ್ಕೊಂಡ್ರು, ಪುನಃ ಒಂದ್ ಸೆಕೆಂಡ್ ಅಲ್ಲಿ ನಿದ್ರೆ ಬರ್ತದೆ. ಕರೆಕ್ಟ್ ಮನಸ್ಸು ಫ್ರೀ ಇದ್ರೆ, ಸೌಂಡ್ ಸ್ಲಿಪ್ ಇದ್ರೆ ಈ ಟೈಪ್ ನಾವು ಅನುಭವ ಮಾಡ್ಕೋಬಹುದು. ಕೆಲವರು ಬಹಳ ಬ್ಯುಸಿ ಇರ್ತಾರೆ, ಹಗಲಿಗೆ ಶಾರೀರಿಕವಾಗಿ ಬಹಳ ಶ್ರಮದ ಕೆಲಸ ಮಾಡ್ಬೇಕಾಗ್ತದೆ. ಮಧ್ಯಾಹ್ನ ಊಟ ಆದ ಮೇಲೆ ಒಂದು 20 ಮಿನಿಟ್ಸ್ ನಾನು ಮಲ್ಕೋಬೇಕು. ನೀವು ಕರೆಕ್ಟ್, ನನಗೆ 20 ನಿಮಿಷ ಮಲ್ಕೋಬೇಕು, 20 ನಿಮಿಷ ಟೈಮ್ ಇರುತ್ತೆ, ಸರಿ ಇಷ್ಟು ನಿಮಿಷ ಮಲ್ಕೋಬೇಕು ಅಂತ ಅವ್ರು ಮಲಗಬೇಕು. ಮಲಗಿದ ಕೂಡಲೇ ಫುಲ್ ರಿಲ್ಯಾಕ್ಸ್, 20 ನಿಮಿಷ ಆಯ್ತು, ಆಟೋಮೆಟಿಕ್ ಏನಾಗ್ತದೆ? ಎಚ್ಚರ ಆಗ್ಬಿಡ್ತದೆ. ಇದು ಕರೆಕ್ಟ್ ನಿದ್ರೆಯನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಯುಕ್ತಿ. ಮತ್ತ 20 ನಿಮಿಷ ನಿದ್ರೆ ಇಷ್ಟು ನಮ್ಗೆ ವಿಶ್ರಾಂತಿ ಕೊಡ್ತದೆ, ಏನ್ 3-4 ಗಂಟೆ ಮಲಗಿದಷ್ಟು ವಿಶ್ರಾಂತಿ, ಮತ್ತೆ ಫ್ರೆಶ್ ಅಂದ್ರೆ ಫ್ರೆಶ್. ಕೆಲವರು ಎಷ್ಟು ಹೊತ್ತು ಮಲಗಿದ್ರು ಬೆಳಿಗ್ಗೆ ಎದ್ದಾಗ ಮತ್ತೆ ಒಂಥರ ತಲೆ ಭಾರ ಭಾರನೆ. ಯಾಕೆ ಅಂತಂದ್ರೆ ನಿಮ್ಮ ನಿದ್ರೆ ಏನ್ ಕೊಟ್ಟಿಲ್ಲ, ಅದು ವಿಶ್ರಾಂತಿ ಕೊಟ್ಟಿಲ್ಲ. ಇನ್ನು ಕಾರ್ನೊಳಗೇನೆ ಇದ್ದೀರಿ ನೀವು, ಕಾರ್ ಬಿಟ್ಟು ಎಲ್ಲಿ ಹೋಗೇ ಇಲ್ಲ, ಪರಮಕ್ಕೆ ಹೋಗೇ ಇಲ್ಲ. ಕೆಲವೊಮ್ಮೆ ರಾತ್ರಿ ಮಲ್ಕೊಳ್ಳೋ ಬಾಬನ ಮುಂದೆ ಹೇಳ್ಕೊಳ್ತೀವಿ, ಹೇಳುವಾಗ ನೀವು ಹೇಳಿದ ಮಾತನ್ನು ತಲುಪ್ತೋ ಇಲ್ಲೋ. ಫೋನ್ ಮಾಡೋದು ಎತ್ತದು, ಹಲೋ ಆಯ್ತು ನಾನು ನಾಳೆ ಬರ್ತೀನಿ ಅಂತ ಹೇಳೋದಿಟ್ಟುಬಿಟ್ರೆ ಮಾಡಿದ ಕೂಡಲೇ ಅವ್ರತ್ತ ಹಾ ಎಸ್ ಹೌದಾ ಹಾ ಅಂತ ಅವ್ರತ್ತ ಉತ್ತರ ಬರ್ಬೇಕು ಬೇಡ, ಉತ್ತರ ಬರ್ಬೇಕು ಬೇಡ. ಫೋನ್ ಎತ್ತದು, ನಂಬರ್ ತಿರ್ಸೋದು, ಏನ್ ಹೇಳ್ಬೇಕು ಹೇಳೋದು, ಇಟ್ಬಿಡೋದು. ಹಾಗ ಫೋನ್ ಮಾಡೋದು ಏನ್ ಮಾಡ್ತೀವಿ? ಅವರದನ್ನ ರಿಸೀವ್ ಮಾಡ್ಬೇಕಲ್ವಾ, ಹೌದಾ ಹೀಗ ಸಮಾಚಾರ ಒಳ್ಳೇದು ಗೊತ್ತಾಯ್ತು ನನಗೆ, ತಿಳಿಸ್ತೀನಿ ಮಾಡ್ತೀನಿ ಅಂತ ಅವ್ರ ಹತ್ರ ರೆಸ್ಪಾನ್ಸ್ ಬೇಕಲ್ವಾ. ಅದು ಬಂದ್ಮೇಲೆ ನೀವು ಫೋನ್ ಇಡ್ತೀರಲ್ವಾ. ಅದೇ ರೀತಿ ತಂದೆ ಜೊತೆಗೆ ರಾತ್ರಿ ಮಲ್ಕೊಳ್ಳುವಾಗ ಕರೆಕ್ಟ್ ಕನೆಕ್ಷನ್ ಜೋಡಿಸ್ರಿ. ನೀವ್ ಏನ್ ಬಾಬನ ರಿಪೋರ್ಟ್ ಕೊಡ್ತೀರಿ, ರೆಸ್ಪಾನ್ಸ್ ಸಿಗ್ಲಿ ನಿಮ್ಗೆ, ರೆಸ್ಪಾನ್ಸ್ ಸಿಗ್ಬೇಕು. ಆಮೇಲೆ ಇಟ್ಬಿಡ್ರಿ. ಕೆಲವೊಮ್ಮೆ ಬಾಬಾ ನೋಡಪ್ಪ ನಂಗೆ ಕರೆಕ್ಟ್ 3 ಗಂಟೆ ಸಪ್ಪ ಅಂತ ಹಿಂಗೆ ಮಲ್ಕೊಂಡ್ಬಿಡುದು, ಹೂ ಅಂತ ಅವ್ನು ಅನ್ನೋ ಇಲ್ಲೋ ಅದು ಗೊತ್ತೇ ಇಲ್ಲ. ಬಹಳ ಸುಸ್ತಾಗಿದೆ ಇವತ್ತು, ನನ್ಗೆ 8 ನಿಮಿಷ ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ನೋಡು ಬಾಬಾ 4 ಗಂಟೆ ಎಪ್ಸ್ ಅಂತ ಹೇಳುದು ಮಲ್ಕೊಂಡು. ನೀವು ಹೇಳಿದ್ದು ನೀವು ತಲುಪ್ತಾ ಇಲ್ಲೋ ಕನೆಕ್ಷನ್ ಕರೆಕ್ಟ್. 1 ನಿಮಿಷ ಆದ್ರೆ ಬಾಬನ ಜೊತೆಗೆ ಏನ್ ಮಾಡ್ರಿ, ಕನೆಕ್ಷನ್ ಸರಿ ಇದ್ದುಕೊಂಡು ನಾವು ಹೇಳಿದ್ರೆ ನಿಮ್ಗೆ ಅಲ್ರಾಮ್ ಗಡಿಯಾರನೇ ಬೇಡ. ನೀವು ಎಷ್ಟು ಟೈಮಿಗೆ ಹೇಳಿರ್ತೀರೋ ಅಷ್ಟು ಟೈಮಿಗೆ ಕರೆಕ್ಟ್ ಎಚ್ಚರಿಕೆ ಆಗ್ತದೆ. ಹೇಗೆ ನಿದ್ರಿಸೋದು ಕಲೆನೋ ಅದೇ ರೀತಿ ಜಾಗೃತರಾಗೋದು ಒಂದು ಕಲೆ. ಜಾಗೃತರಾಗಲು ಸಹಿತ ಎದ್ದ ಕೂಡ ಬಡಬಡ ಏನೋ ಗಾಬರಿಯಲ್ಲ, ಹಂಗೆ ಅಲ್ಲ ಲೇಟ್ ಆಯ್ತೇನೋ ಎಷ್ಟು ಟೈಮ್ ಆಯ್ತೇನೋ, ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಎದ್ದ ಕೂಡಲೇ ಹಾಸಿಗೆ ಇಲ್ಲ, ಮೊದಲು ಕಣ್ತೇರಿ. ಫಸ್ಟ್ ಇಂದ್ರಿಯ ಯಾವುದು ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡೋದು? ಎಚ್ಚರಿ ಆದ ಕೂಡಲೇ ಕಣ್ಣು, ಅದು ಕಣ್ಣು ಮುಚ್ಕೊಂಡೇ ಕೂತ್ಕೋಬೇಡ್ರಿ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮತ್ತೆ ಪುನಃ ಹಿಂಗೇನೆ ಆಗೋದು. ಅದು ಫಸ್ಟ್ ಕಣ್ತೇರಿ, ಅಟೆನ್ಷನ್ ಆಗಿ. ಜಸ್ಟ್ ತಂದೆ ಸ್ಮೃತಿ, ಆತ್ಮಸ್ಮೃತಿ, ಬಾಬಾ ಹೇಳಿದಾರಲ್ವಾ, ಅದು ಇಲ್ಲಿ ಕ್ಲಾಸ್ ಮಾಡಿರ್ಬೇಕಲ್ವಾ. ಬೆಳಿಗ್ಗೆ ಎದ್ದಿನಿಂದ ರಾತ್ರಿ ಮಲಗೋ ತನಕ ಯೋಗಿ ಜೀವನದ ಪರಿವರ್ತನಾ ಶಕ್ತಿನ ಹೆಂಗ್ ಉಪಯೋಗ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ವಾಣಿ. 31-12-70 ವಾಣಿ. ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲ್ಕೊಳ್ಳೋ ತನಕ ರಾತ್ರಿನೂ ಸಹ ನಿಮ್ಮ ಮನಸ್ಸಿನ ಸಂಕಲ್ಪವನ್ನ ಅಲೌಕಿಕತೆಗೆ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಾಣಿ ಇದೆ. ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಆಲೋಚನೆ ಏನು? ಮೈ ಕಿಸ್ ಕಾ ಹೂ, ಮೇರಾ ಸಂಬಂಧ ಕಿಸ ಸಹಿ, ಮುಜೆ ಪ್ರಾಪ್ತಿ ಕಿಸ ಸಹಿ. ಇಷ್ಟು 4 ನೆನಪು ಮಾಡ್ಕೊಂಡ್ರೆ ಯೋಗದ 4 ಹಂತ ಅದು. ಮೈ ಕವನ್ ಅಂದ ಕೂಡಲೇ ಆತ್ಮಸ್ಥಿತಿ, ಮೈ ಕಿಸ್ಕಾ ಹೂ ಅಂತ ಅಂದ ಕೂಡಲೇ ತಂದೆ ಹತ್ರ ಹೋಗ್ತೀವಿ, ಮೇರಾ ಸಂಬಂಧ ಕಿಸಸೆ ಅಂತ ಅಂದ ಕೂಡಲೇ ಬಾಬನ ಜೊತೆ ಸರ್ವ ಸಂಬಂಧ ಜೋಡಿಸ್ತೀವಿ, ಪ್ರಾಪ್ತಿಕೆ ಸಂಬಂಧ ಜೋಡಿಸಿದೆವು ಪ್ರಾಪ್ತಿ, ಶಾಂತಿ ಶಕ್ತಿ ಆನಂದ ಎಲ್ಲನೂ ಏನ್ ಮಾಡ್ಕೊಳ್ತೀವಿ, ಪ್ರಾಪ್ತಿಯ ಅನುಭೂತಿ ಮಾಡ್ತೀವಿ. ಇದು ಎದ್ದ ಕೂಡಲೇ ಫಸ್ಟ್ ಇವತ್ತು ಬೆಳಿಗ್ಗೆ ಫಸ್ಟ್ ಆಲೋಚನೆ ಏನ್ ಬಂದಿತ್ತು ಅಕ್ಕರೇ ನಿಮ್ಗೆ ನೆನಪಿದೆನಾ? ಎಚ್ಚರಿಕೆ ಆದ ಕೂಡಲೇ ಮೊದಲನೇ ಆಲೋಚನೆ, ಇವತ್ತಿದ್ದು ಎಕ್ಸ್ಪೀರಿಯನ್ಸ್ ಸ್ಮೃತಿ ಬಂದಿತ್ತ ಅಕ್ಕೋರೆ? ಸುವರ್ಣಕ್ಕ ಎದ್ದ ಕೂಡಲೇ, ತಕ್ಷಣ ಎದ್ದ ಕೂಡಲೇ ಮಗು ತಳ್ಳಿಕ್ ಹೋಗ್ಬಿಟ್ರ, ಎದ್ದ ಕೂಡಲೇ ಗುಡ್ ಮಾರ್ನಿಂಗ್ ಬಾಬಾ. ಇದೊಂದು ಮೆಥಡ್. ನಿಮ್ಗೆ ಹೇಳ್ಬೇಕು ಹಂಗ ಅನುಭವ ಮಾಡಿ. ಆಮೇಲೆ ಅಕ್ಕವರು ನಿಮ್ಮ ಎದ್ದ ಕೂಡ್ಲಿನ ಸ್ಥಿತಿ ಹೆಂಗಿರ್ತದೋ ಅದು ಇಡೀ ದಿನಚರಿ ಮೇಲೆ ಪ್ರಭಾವ ಇರ್ತದೆ, ಇಡೀ ದಿನಚರಿ ಮೇಲೆ ಪ್ರಭಾವ ಇರ್ತದೆ. ಅದಕ್ಕೋಸ್ಕರ ಆ ವಾಣಿಯಲ್ಲಿ ಬಹಳಷ್ಟು ಸ್ಪಷ್ಟ ಇದೆ, ಅದು ಮುಂದಕ್ಕೆ ಮಾಡ್ತಾರೆ. ಆದ್ದರಿಂದ ನಾವು ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಶ್ರಾಂತಿಯ ಅನುಭವ ಮಾಡೋದು ನಿದ್ರೆ ಮಾಡುವ ಕಲೆ. ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಶ್ರಾಂತಿಯ ಅನುಭವ ಮಾಡಿಕೊಳ್ಳುವಂಥದ್ದೇ ನಿದ್ರೆ ಮಾಡುವಂಥ ಕಲೆ. ಈಗ ಕೊನೆಯದಾಗಿ, ಜೀವನ ಕೊನೆಯಾಗುದು ಯಾವಾಗ? ಶರೀರ ಬಿಡುವ ಕಲೆ, ಮರುಜನ್ಮ ಪಡೆಯುವ ಕಲೆ, ಕೊನೆಯ ಕಲೆ ಇದು. ಶರೀರ ಬಿಡುವ ಮತ್ತು ಮರುಜನ್ಮ ಪಡೆಯುವ ಕಲೆ ಮುಗೀತಲ್ವಾ? ಜೀವನದ ಎಲ್ಲ ಮುಖಗಳು ಮುಗಿದ ಹಂಗೆ, ನಿದ್ರೆ ಮಾಡಿ ಆಯ್ತು, ಎಚ್ಚರಗೊಂಡಾಯ್ತು, ಊಟ ಮಾಡ್ದಾಯ್ತು, ತಿನ್ನೋದು ಬಡಿಸೋದು ಕಲೆ, ಬರೆಯೋದು ಕಲೆ, ಮಾತನಾಡೋದು ಕಲೆ, ಆಮೇಲೆ ಕಲಿಯೋದು ಕಲೆ, ಕಲಿಸೋದು ಕಲೆ, ಆಮೇಲೆ ಎಲ್ಲರ ಜೊತೆಗೆ ಏನು ಸ್ನೇಹದಿಂದ ಇರೋದು ಕಲೆ, ನಾಯಕತ್ವದ ಕಲೆ, ಆಡಳಿತ ಕಲೆ, ಜೀವನದ ಎಲ್ಲ ಭಾಗನೂ ಬಂದ್ಬಿಡ್ತು. ಇನ್ನು ಕೊನೆ ಭಾಗ ಯಾವುದು? ಕೊನೆ ಆತ್ಮ ದೇಹದಿಂದ ದೂರ ಆಗೋದು. ಇದು ಒಂದು ಕಲೆ. ದೇಹ ಬಿಡುವ ಮತ್ತು ಮರುಜನ್ಮ ಪಡೆಯುವ ಕಲೆ, ಮರುಜನ್ಮ ಪಡೆಯುವ ಕಲೆ. ಇದನ್ನು ಎರಡು ಅರ್ಥದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಒಂದನೇದಾಗಿ, ಶರೀರದಿಂದ ಮನಸ್ಸನ್ನು ಮುಕ್ತಗೊಳಿಸಿ, ಸಂಗಮ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಲ್ಲ, ಶರೀರದಿಂದ ಆತ್ಮ ಸ್ಮೃತಿಯಿಂದ ಸಂಕಲ್ಪ ಬಲದಿಂದ ಪೂರ್ತಿ ದೇಹದಿಂದ ದೂರ ಆಗೋದು. ಇದೊಂದು ಕಲೆ. ಈಗ ಸಾಯ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರಲ್ಲ ಬಾಬಾ, ಅಶರೀರಿಯ ಪ್ರಾಕ್ಟೀಸ್ ಮಾಡೋದಂದ್ರೆ ಏನರ್ಥ? ಸಾಯ್ಲಿಕ್ಕೆ ಪ್ರಾಕ್ಟೀಸ್ ಮಾಡೋದು ಅಂತ ಅರ್ಥ. ಸಾಯ್ಲಿಕ್ಕೆ ಎಷ್ಟೊತ್ತು ಬೇಕು? ಅವ್ರು ಸಾಯ್ತಾ ಇದ್ದಾರಂತೀವ, ಸತ್ತೋದ್ರಂತೀವಿ, ಸಾಯ್ತಾ ಇದ್ದಾರೆ ಅನ್ನಂಗಿಲ್ಲ. ಸಾಯ್ದು ಎಷ್ಟೊತ್ತು? ಒಂದ್ ಸೆಕೆಂಡ್. ಆತ್ಮ ಪಟ್ ಅಂತ ದೇಹದಿಂದ ಒಂದ್ ಸೆಕೆಂಡ್ಗೆ ದೂರ ಆಗ್ತದೆ. ಮೆಡಿಟೇಷನ್ ಅಲ್ಲಿ ನಾವು ಇಷ್ಟು ಎಕ್ಸ್ಪರ್ಟ್ ಆಗ್ಬಿಡ್ಬೇಕು? ಅಭಿ ಅಭಿಯ ಹ ಅಭಿ ಅಭಿ ವಾಹ ಅಭಿ ಅಭಿ ದೇಹದ ಒಳಗಡೆ, ಅಭಿ ಅಭಿ ತಂದೆಯ ಸಂಘದಲ್ಲಿ. ತಂದೆಯ ಸಂಘಕ್ಕೆ ಹೋಗ್ಬೇಕಾದ್ರೆ ಕಂಪ್ಲೀಟ್ ಈ ಬಟ್ಟೆನ ಒಂದ್ ಸೆಕೆಂಡ್ಗೆ ಏನ್ ಮಾಡ್ಬೇಕು? ಕಳಚ್ಬೇಕು, ಜ್ಯೋತಿ ಆಗ್ಬೇಕು, ಹಾರಿ ಬಿಡ್ಬೇಕು. ಯಾರ ಹತ್ರ? ತಂದೆ ಬಳಿಗೆ. ಇದು ದೇಹ ಬಿಡುವ ಪ್ರಾಕ್ಟೀಸ್. ಈಗ ನಮ್ಗೆ ಈಗ ನೋಡ್ರಿ, ನಾವು ಜ್ಯೋತಿಯಾಗಿ ಮೇಲೆ ಹೋಗುವಾಗ ಎಷ್ಟು ಆನಂದ ಇರ್ತದೆ, ಆ ತಂದೆಯ ಜೊತೆಗಿರುವಾಗ ಎಷ್ಟು ಆನಂದದ ಅನುಭವ ಮಾಡ್ತೀವಿ. ಈಗ ಬರೇ ಮನಸ್ಸಿನಿಂದ ಸಂಕಲ್ಪದಿಂದ ಹೋದಾಗೇನೆ ಇಷ್ಟು ಆನಂದ ಇರ್ತದೆ, ನಾಳೆ ನಾನು ಜ್ಯೋತಿಯೇ ದೇಹ ಬಿಟ್ಟು ಹೋಗ್ತಿದ್ದೀನಿ ಅಂದ್ರೆ ಇನ್ನಷ್ಟು ಆನಂದ ಆಗ್ಲಿಕ್ಕಿಲ್ಲ? ಈ ಆನಂದ ಆದವರು ನಾಳೆ ಆ ಆನಂದದ ಅನುಭವ ಮಾಡ್ತಾರೆ. ದೇಹ ಬಿಡುದಂದ್ರೆ ಬಹಳ ಖುಷಿ. ಹಾ, ನಾನು ಜ್ಯೋತಿ ಆತ್ಮ, ಈಗ ಪವಿತ್ರಾಗಿ ಯಾರ ಬಳಿ ಹೋಗ್ತಾ ಇದ್ದೀನಿ? ತಂದೆ ಬಳಿ ಹೋಗ್ತಾ ಇದ್ದೀನಿ. ಸಂಗಮ ಯುಗದಲ್ಲಿ ಅಶರೀರಿಯಾಗುವಂತ ಅಭ್ಯಾಸ ಮಾಡ್ಕೋಬೇಕು. ಆವಾಗ ದೇಹ ಅಂತಿಮದಲ್ಲಿ ದೇಹ ಬಿಡುವಂತ ಕಲೆ ನ್ಯಾಚುರಲ್ ಆಗಿ ಜಾಗೃತ. ಇನ್ನು ಮರುಜನ್ಮ ಪಡೆಯುವ ಕಲೆ. ಈಗ ನೋಡ್ರಿ, ತಂದೆ ಶಿಕ್ಷಣ ನಮ್ಗೆ ಪಡ್ಕೊಂಡೆವು, ಆತ್ಮ ಅಂತ ಗೊತ್ತಾಯ್ತು, ಬಾಬಾ ತಂದೆ ಅಂತ ಸ್ವೀಕಾರ ಮಾಡಿದೆವು, ಹೊಸ ಜನ್ಮ ತಗೊಂಡ್ಬಿಟ್ಟೆವು. ಈಗ ನಾವು ಹೊಸ ಜನ್ಮ ತಾನೇ ಇದು. ಮೊದಲು ಕಲಿಯುಗದ ಜನ್ಮ ಇತ್ತು, ಈಗ ಸಂಗಮ ಯುಗದ ಬ್ರಾಹ್ಮಣ ಜನ್ಮ. ಆಗ ಕಲಿಯುಗದ ಶೂದ್ರ ಜನ್ಮ, ಈಗ ಸಂಗಮ ಯುಗದ ಪವಿತ್ರ ಬ್ರಾಹ್ಮಣ ಜನ್ಮ. ನಮ್ಮದು ಈಗ ವಿಚಾರ ಚೇಂಜ್ ಆಯ್ತು, ನೋಡುವ ದೃಷ್ಟಿ ಚೇಂಜ್ ಆಯ್ತು, ಮಾತನಾಡುವಂತ ಭಾಷೆ ಅಲೌಕಿಕತೆ ಬರ್ತದಲ್ವಾ? ಮೊದಲನೇ ಹಂಗೆ ಮಾತಾಡಂಗಿಲ್ಲ ಈಗ. ಮೊದಲನೇ ಹಂಗೆ ವಿಷಯ ಮಾತಾಡಿದ್ರ ನಡುವೆ ಒಂದೊಂದಾದ್ರೂ ಇದು ಬಂದೇ ಬರ್ತದೆ. ಭಾಷೆ ಚೇಂಜ್ ಆಯ್ತು, ನಮ್ಮ ಆಚಾರ ಚೇಂಜ್ ಆಯ್ತು, ಆಹಾರ ಚೇಂಜ್ ಆಯ್ತು. ಆಚಾರ, ವಿಚಾರ, ಆಹಾರ, ವ್ಯವಹಾರ ಎಲ್ಲಾನು ಪರಿವರ್ತನೆ. ಕಲಿಯುಗದ ಯಾವ ಲಕ್ಷಣನೂ ನಮ್ಮಲ್ಲಿ ಈಗ ಇಲ್ಲ. ನಾನೀಗ ಸಂಗಮ ಯುಗ ವಾಸಿ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿದ್ದೀನಿ. ನನ್ನ ಈ ಜೀವನಕ್ಕೀಗ ನನಗೆ ಜ್ಞಾನವೇ ತಂದೆ, ಜ್ಞಾನವೇ ತಾಯಿ. ಜ್ಞಾನವೇ ನನಗೀಗ ಹೊಸ ಜನ್ಮವನ್ನ ಕೊಟ್ಟಿದೆ, ಮರುಜನ್ಮ. ಇದೇ ಪುನರ್ಜನ್ಮ. ಅಲ್ಲಿ ನೋಡ್ರಿ, ಲೌಕಿಕದಲ್ಲಿ ಸಾವಂದ್ರೆ ಭಯ. ಯಾಕೆ ಸಾವಂದ್ರೆ ಭಯ ಅಲ್ವಾ? ಇಲ್ಲಿ ಯಾರಿಗೂ ಭಯ ಇಲ್ವಾ? ಹಿಂಗ್ ಮಾಡುದು ಬಹಳ ಸುಲಭ. ಅಷ್ಟು ಸುಲಭ ಇಲ್ಲ. ಯಾರ ಆತ್ಮಜ್ಞಾನಿಯಾದವನಿಗೆ ಸಾವಂದ್ರೆ ಭಯ ಇಲ್ಲ, ದೇಹಾಭಿಮಾನ ಇದ್ದವನಿಗೆ ಸಾವಂದ್ರೆ ಭಯ. ಸಾವಂದ್ರೆ ಭಯ ಯಾಕೆ? ಒಬ್ರೇ ಹೋಗ್ಬೇಕಲ್ಲ ಅಂತ ಭಯ, ಮುಂದಕ್ಕೆ ಹೋಗಿ ಅಲ್ಲಿ ಏನೋ ಎಣ್ಣೆ ಬೋಗುಣಿಲಿ ಹಾಕಿ ಕುದಿಸ್ತಾರಂತೆ, ಗರಗಸದಿಂದ ಕುಯ್ತಾರಂತೆ, ಆಮೇಲೆ ದರ ದರ ಅಂತ ಹಗ್ಗ ಹಾಕಿ ಮುಳ್ಳು ಕಲ್ಲಿನ ಮೇಲೆ ಎಳ್ಕೊಂಡು ಹೋಗ್ತಾರಂತೆ, ಅಂತೆ ಕಂತೆ ಅಂತೆಲ್ಲ ಕೇಳ್ಕೊಂಡಿರ್ತೀವಲ್ಲ ಯಾವ್ದರಲ್ಲಿ, ಗರುಡ ಪುರಾಣದಲ್ಲಿ. ಅದೆಲ್ಲ ಕೆಲವು ನೆನಪು ಮಾಡ್ಕೊಂಡ್ರೆ ಭಯ. ಆಮೇಲೆ ಇವೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಭಯ. ಯಾವ್ದು ಅದು? ರೆಂಬೆ ಕೊಂಬೆ ಬೇಕಾದಷ್ಟು ಇದೆ ಅದು, ರೆಂಬೆ ಕೊಂಬೆಗಳು. ಈ ಜಗತ್ತಿ ಬಂದು ಕೆಲವು ರೆಂಬೆ ಕೊಂಬೆಗಳನ್ನ ಮಾಡ್ಕೊಂಡಿವಲ್ಲ. ಆಮೇಲೆ ಕೆಲವರಿಗೆ ಏನಾರ ಆಸೆ ಇದ್ರೆ, ಮೋಹ ಇದ್ರೆ, ಅವ್ರ ಅಷ್ಟು ಸುಲಭದಲ್ಲಿ ಏನಾಗುದಿಲ್ಲ, ಖುಷಿ ಖುಷಿಯಿಂದ ದೇಹ ಬಿಡಂಗಿಲ್ಲ. ಭಯ ಬರುವುದೇ ಈ ಎಲ್ಲ ಕಾರಣದಿಂದ. ಮತ್ತೆ ಎಲ್ಲೋಗ್ತೀವಿ ಅಂತ ಗೊತ್ತಿಲ್ಲ, ಅದಕ್ಕೆ ಭಯ ಅಲ್ವಾ? ಈಗ ನೋಡಿ, ನಮ್ಗೆ ಬಾಬಾ ಇಷ್ಟು ಸ್ಪಷ್ಟವಾದಂತ ಜ್ಞಾನ ಕೊಟ್ಬಿಟ್ರು. ಹಾ, ನಾನು ಆತ್ಮ, ಆತ್ಮ ಅಂತೂ ವಿನಾಶ ಆಗುದಿಲ್ಲ, ನಾನಂತೂ ಸಾಯುವುದೇ ಇಲ್ಲ. ಯಾರು ಆತ್ಮ ಎಲ್ಲಿ ಸಾಯ್ತದೆ? ಒಂದೇ ಬಿಡ್ತೀವಿ, ಇನ್ನೊಂದು ಹೊಸ ಬಟ್ಟೆ ಹಾಕೊಳ್ಳಿಕ್ ಹೋಗ್ತೀವಿ. ಅಥವಾ ಈ ಕಲಿಯುವುದಕ್ಕೊಂದು ದೇಹ ಬಿಡ್ತೀವಿ, ತಂದೆ ಬಳಿಗೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಯ್ತು ನಮ್ಗೆ. ಆಮೇಲೆ ಲೌಕಿಕದಲ್ಲಿ ಬಹಳಷ್ಟು ಪಾಪಕರ್ಮ ಇದ್ರೆ ಅವ್ರಿಗೆ ಭಯ ಜಾಸ್ತಿ. ಪಾಪಕರ್ಮದ ಹೊರೆ ಜಾಸ್ತಿ ಇದ್ರೆ ಅವ್ರ ಆಚೆಯಿಂದ ಸಾಯೋದೂ ಇಲ್ಲ, ಈ ಕಡೆಯಿಂದ ಸರಿಯಾಗಿ ಬದುಕುದೂ ಇಲ್ಲ. ಟೆಲಿಗ್ರಾಮ್ ಕೊಟ್ಟೆಲ್ಲ ಕರೆಸಿರ್ತಾರೆ ಯಾರನ್ನ, ದೂರ ದೂರದಲ್ಲಿರೋ ಸಂಬಂಧಿಕರನ್ನ. ಇವ್ರು ಸಾಯೋದೇ ಇಲ್ಲ. ಅವ್ರು ದೂರ ದೂರದ ರಜೆ ಹಾಕಿ ಬಂದವ್ರು ಈ ರೀತಿ ವಿಚಾರ ಮಾಡ್ತಾರೆ, ಇವ್ರು ಸತ್ತೋಗ್ಬಿಟ್ರೆ ನಮ್ಮ ಬಂದ ಕೆಲಸ ಆಗ್ಬಿಡ್ತಿತ್ತು ಅಂತ ವಿಚಾರ ಮಾಡೋರು ಇದ್ದಾರೆ. ಬಾಯ್ಬಿಟ್ಟು ಹೇಳದಿದ್ರು, ಯಾಕೆಂದ್ರೆ ಅವ್ರು ಬದುಕಿದ್ರು ಪ್ರಯೋಜನ ಇಲ್ಲ, ಬದುಕಿದ್ರಂತೂ ಪ್ರಯೋಜನ, ಬದುಕಲು ಸಾಧ್ಯನೇ ಇಲ್ಲದಂತ ಕೇಸ್ ಅದು. ಆ ಕಡೆ ಸಾಯೋದೂ ಇಲ್ಲ, ಇಷ್ಟೆಲ್ಲ ರಜೆ ಹಾಕಿ ಇಷ್ಟೆಲ್ಲ ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದಿವಿ, ಬಾಯ್ಬಿಟ್ಟು ಹೇಳಿದ್ರೆ ಸಂಕಲ್ಪ ಆದ್ರೂ ಬಂದಿರ್ತದೆ, ಮನಸ್ಸಲ್ಲಿ ಸಂಕಲ್ಪ ಬಂದಿರ್ತದೆ. ಕೆಲವರಿಗೆ ಸಾಯುವಾಗ ಇಷ್ಟು ಆಸೆ ಇರ್ತದೆ, ಮಕ್ಕಳು ಮಕ್ಕಳು ಮಕ್ಕಳಂತ ಮೋಹ ಇದ್ದವರಿಗೆ ಅವರೆಲ್ಲ ಕಣ್ತುಂಬ ಮಕ್ಕಳು ನೋಡಿದ ಮೇಲೆ ಮತ್ತೆ ಗೊಟಕಾಗ್ಬಿಡ್ತಾರೆ. ಕೆಲವು ಮಕ್ಕಳನ್ನು ಕರೆಸಿದ್ರೂ ಸಾಯಂಗಿಲ್ಲ, ಅಷ್ಟೊತ್ತಿಗೆ ಅವರು ಜೀವಂತವಾಗಿದ್ದಾಗ ಮಿರ್ಚಿ ಬಣ್ಣ ಅಂದ್ರೆ ಬಹಳ ಆಸೆ ಇತ್ತಂತ ತಿಳ್ಕೋಣ. ಇನ್ಯಾಕೆ ಇವ್ರಿಗೆ ಇನ್ಯಾದ್ರ ಮೇಲೆ ಆಸೆ ಇತ್ತು, ಹಾ ಸರಿ ಅಂತ ಹೇಳಿ ಮಿರ್ಚಿ ಬಣ್ಣ ಮಾಡಿ ಬಾಯಿಗೆ ಹಾಕಿದ ಮೇಲೆ ಏನಾಗ್ತಾರೆ ಅವರು, ಸಾಯ್ತಾರೆ. ಹಣದ ಆಸೆ ಇದ್ದವ್ರಿಗೆ ಹಣ ತೊಳೆದು ಏನ್ ಮಾಡ್ತಾರೆ, ನೀರಾಕ್ತಾರೆ. ಚಿನ್ನದ ಆಸೆ ಇದ್ರೆ ಚಿನ್ನ ತೆಗೆದು ನೀರ್ ಬಿಡ್ತಾರೆ ಬಾಯಿಗೆ. ಯಾವ್ದರ ಮೇಲೆ ಮೋಹ ಇತ್ತು ಅಂತಂದ್ರೆ ಈ ಜಗತ್ತಿನಲ್ಲಿ ಆತ್ಮ ಅಷ್ಟು ಸುಲಭದಿಂದ ದೇಹ ಬಿಟ್ಟು ಹೋಗ್ಲಿಕ್ಕೆ ಕೆಳಂಗಿಲ್ಲ. ಬಾಬಾ ನಮ್ಗೆ ಈಗಲೇ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಸಾಯ್ಲಿಕ್ಕೆ. ಏನಂತ, ಸಂಬಂಧ ಇದೆ, ಸಂಬಂಧದ ಮೇಲೆ ಪ್ರೀತಿ ಇದೆ, ಆದರೆ ನನಗೆ ಮೋಹ ಇಲ್ಲ ಅಲ್ವಾ? ಆಮೇಲೆ ಮನೆ ಇದೆ, ಎಲ್ಲನೂ ಇದೆ, ಆದ್ರೆ ಇದು ಯಾವುದು ನನ್ನದಲ್ಲ ಅಲ್ವಾ? ಪ್ರಾಕ್ಟೀಸ್ ಮಾಡಿಸ್ತಿದ್ದಾರಲ್ಲ ಬಾಬಾ, ಎಲ್ಲ ಇದ್ದೀವಿ ಆದರೆ ಅಂಟಿಕೊಳ್ಳದ ಹಾಗೆ ನಿರ್ಮೋಹಿಯಾಗುವಂತ ಶಿಕ್ಷಣವನ್ನ ತಂದೆ ಕೊಡುವ ಕಾರಣದಿಂದ ಅಂತಿಮದಲ್ಲಿ ಈಸಿಯಲ್ಲಿ ಖುಷಿ ಖುಷಿಯಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತೀವಿ, ಸರ್ರೆ ಬಿಟ್ಬಿಡ್ತೀವಿ. ಸುಖ ಮರಣ ಅದು, ಅವ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರು ಎಂತ ಸುಖ ಮರಣ ರೀ ಅಂತ ತಿಳ್ಕೊಬೇಡ್ರಿ, ಅದು ಸುಖ ಮರಣ ಅಲ್ಲ. ಅವ್ರಿಗೆ ಇನ್ನೂ ಏನೇನೋ ಆಸೆ ಇರ್ತದೆ, ಆತ್ಮ ಅಲೆದಾಡ್ತದೆ ಅಲ್ಲಿ, ದೇಹ ಬಿಟ್ಟು ಪಟ್ಟ ಅಂತ ಹೋಗ್ಬಿಡ್ತದೆ, ನಿರೀಕ್ಷೆನೇ ಇರಂಗಿಲ್ಲಲ್ವಾ? ಸಾಯ್ತಿನಂತೆಲ್ಲ ಗೊತ್ತಿಲ್ಲದಿದ್ದಾಗ ಆತ್ಮ ಪಟ್ಟ ಅಂತ ದೇಹ ಬಿಟ್ಟು ಹೋದ್ರೆ ಇನ್ನೂ ಆತ್ಮ ಚಡಪಡಿಸಿ ಏನ್ ಮಾಡ್ತದೆ, ಛೇ ನನಗಿನ್ನೂ ಆಸೆ ಇತ್ತು, ಈ ಆಸೆ ಇತ್ತು, ಅದು ಇತ್ತು, ಇದು ಇತ್ತು, ಅದಕ್ಕೆ ಕೂಡಲೇ ಜನ್ಮ ಸಿಗಂಗಿಲ್ಲ, ಮತ್ತೆ ಅದು ಚಡಪಡಿಸ್ತಾ ಇರ್ತದೆ. ಆದರೆ ತಂದೆ ನೆನಪು ಮಾಡ್ತಾ ಇರಬೇಕು, ಆತ್ಮ ದೇಹ ಬಿಟ್ಟು ಹೋಗ್ಬೇಕು. ದೇಹ ಬಿಟ್ಟು ಹೋಗುವ ಕ್ಷಣದಲ್ಲಿ ಯಾವ ಸ್ಮೃತಿ ಇರಬೇಕು, ತಂದೆಯ ಸ್ಮೃತಿ ಇರಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಾಕ್ಟೀಸ್ ನಮ್ದೀಗ, ನಿರಂತರ ತಂದೆ ನೆನಪು ಮಾಡಿ ಅಂದ್ರೆ ಅರ್ಥ ಏನು? ಯಾವ ಕ್ಷಣದಲ್ಲಿ ಆತ್ಮ ಬಿಟ್ಟು ಹೋಗ್ತಂತ ಗೊತ್ತಿಲ್ಲಲ್ಲ, ಅದಕ್ಕೇನ್ ಮಾಡ್ರಿ? ನಿರಂತರ ತಂದೆ ನೆನಪು ಮಾಡಿ. ಅಂತಿಮತಿ ಸೋಗತಿ, ಅಂತಿಮ ಸಮಯದಲ್ಲಿ ದೇಹ ಬಿಡುವಾಗ ಆತ್ಮ ಯಾವ್ದರ ಸ್ಮೃತಿಯಲ್ಲಿ ಇರ್ತದೋ, ಮತ್ತೆ ಯಾವ್ದರ ಜೊತೆಗಿರ್ತದೋ, ಆ ರೀತಿ ನಮ್ಗೆ ಗತಿ ಸಿಕ್ಕಿ ಬಿಡ್ತದೆ. ಬಾಬಾ ಅಂತಾರೆ, ಅಂತಕಾಲ ಸ್ತ್ರೀ ಸಿಮಿರೆ, ಅಂತಕಾಲ ಒಂದು ವೇಳೆ ಅಂತ್ಯ ಸಮಯದಲ್ಲಿ ಯಾವ್ದಾದ್ರು ಸ್ತ್ರೀಯರ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಸತ್ರೆ ಮುಂದಿನ ಜನ್ಮದಲ್ಲಿ ಅವರು ವೇಶ್ಯರಾಗಿ ಹುಡ್ತಾರ ಅಂತಂದಾರ ಬಾಬಾ. ಚಪ್ಪಲಿ ನೆನಪು ಮಾಡ್ಕೊಂಡು ಸತ್ರೆ ಚಮ್ಮಾರರಾಗಿ ಹುಡ್ತಾರ ಅಂತಂದಾರೆ. ಅಂತಿಮದಲ್ಲಿ ತಂದೆ ಸ್ಮೃತಿ ಮಾಡ್ತಾ ನಾವು ದೇಹ ಬಿಟ್ರೆ ತಂದೆ ಬಳಿಗೆ ಹೋಗ್ತೀವಿ, ನಾಳೆ ಸತ್ಯುಗದಲ್ಲಿ ದೇವತಾ ಜನ್ಮವನ್ನ ತಗೊಳ್ತೀವಿ. ಅದಕ್ಕೆ ದೇವರ ಹೆಸರು ಬರಲಿ ಅಂತ ಹಿರಿಯರು ತಮ್ಮ ಮಕ್ಕಳಿಗೆಲ್ಲ ಏನಿಟ್ರು, ರಾಮಕೃಷ್ಣ ಗೋವಿಂದ ಅಂತ ಹೆಸರಿಟ್ರು. ರಾಮ ಅಂತ ಹೇಳಿ ಸಾಯ್ತಾನೆ ಅವನ ಕರ್ದದ ಮಗನನ್ನ, ಆದ್ರೆ ಶಬ್ದ ಆದ್ರೂ ಬಂತಲ್ಲ ಬಾಯಲ್ಲಿ ಅಂತ ಹೇಳ್ಕೊಂಡು, ಅಯ್ಯೋ ಅವ್ರು ರಾಮ ಅಂತ ತಿಳಿಸತ್ತ ಅಂತ ಅವ್ರ ಮಗ ನೆನ್ಪು ಮಾಡಿಸತ್ತ, ಅದೇನು ದೇವ್ರು ನೆನ್ಪು ಮಾಡಿಸತ್ತಿಲ್ಲ ಅವನು. ಜೀವಂತವಲ್ಲಿ ನಾವು ಜೀವಂತವಾಗಿದ್ದಾಗ ಯಾರ ನೆನಪನ್ನ ಜಾಸ್ತಿ ಮಾಡ್ತೀವೋ ಅವರ ನೆನಪು ಸಾಯೋಗ ಬರ್ತದೆ. ಈಗ ನಾವು ಬಹಳ ಸಮಯದಿಂದ ಭಾವನೆ ಸ್ಮೃತಿ ಮಾಡುವಂತ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅಂತಿಮದಲ್ಲಿ ಶುಭಾಭರಣ ಬಿಟ್ರೆ ಮತ್ತೆ ಯಾರ ನೆನಪು ಇರಂಗಿಲ್ಲ. ಏಕ್ ಬಾಪ್ ದಸರ ನಾಕ್. ಅದಕ್ಕೋಸ್ಕರ ಆ ತರಬೇತಿಯನ್ನು ಬಾಬಾ ನಮ್ಗೆ ಈಗಿಂದಲೇ ಕೊಡೋ ಕಾರಣದಿಂದ ನಮ್ಮ ಹತ್ರ ದೇಹ ಬಿಡುವ ಕಲೆನೂ ಜಾಗೃತ ಆಗ್ತದೆ, ಹೊಸ ಜನ್ಮ ಪಡೆಯುವಂಥ ಕಲೆನೂ ಸಹಜ. ಶ್ರೇಷ್ಠ ಕರ್ಮ ಮಾಡಿರ್ತೀವಿ ತಂದೆ ನೆನಪಿನಿಂದ, ಈ ಶ್ರೇಷ್ಠ ಕರ್ಮದ ಬಲವನ್ನು ತಗೊಂಡು ಹೋಗ್ತೀವಿ, ಅಲ್ಲಿ ಫ್ರೆಶ್ ಆಗಿ ಸಂಪನ್ನ ಜನ್ಮವನ್ನು ತಗೊಂಡ್ಬಿಡ್ತೀವಿ. ಕರ್ಮಕ್ಕೆ ತಕ್ಕಂತೆ ಜನ್ಮ ಸಿಗಲೇಬೇಕಲ್ವಾ? ಹಾಗಿರುವಾಗ ಮತ್ತೊಂದು ಜನ್ಮ ತಗೊಳ್ಳಿಕ್ಕೆ ಖುಷಿಯೇ ಖುಷಿ ನಮಗೆ. ದೇವತೆಗಳು ನೋಡ್ರಿ, ಅವ್ರು ಮತ್ತೊಂದು ಕಡೆ ಇಂಥ ಕಡೆ ನಾನು ಜನ್ಮ ತಗೊಳ್ತೀನಿ ಅಂತ ಅವರಿಗೆ ಇನ್ ಅಡ್ವಾನ್ಸೇ ಗೊತ್ತಿರ್ತದೆ, ಅವರಿಗೆ ದೇಹ ಬಿಡುವಾಗನೇ ಗೊತ್ತಿರ್ತದೆ ಮುಂದಕ್ಕೆ ಹೋಗಿ ನಾನು ಇಂಥ ಕಡೆನೇ ಹೋಗಿ ಜನ್ಮ ತಗೊಳ್ತೀನಿ. ಅದಕ್ಕೆ ಸತ್ಯಯುಗವನ್ನು ಅಮರ್ಲೋಕ ಅಂತ ಕರೆದ್ರು. ಅಲ್ಲಿ ಹೇಳದೆ ಕೇಳದೆ ಪಟ್ಟ ಅಂತ ನಡುವೆ ಏನಾಗೋದಿಲ್ಲ, ಸಾವು ಬರೋಂಗಿಲ್ಲ. ಹೇಳದೆ ಕೇಳದೆ ಗೊತ್ತಿಲ್ಲದೆ ಸಡನ್ ಸಾವು ಬರ್ತದಲ್ವಾ, ಅದು ಮೃತ್ಯುಲೋಕ. ಅಮರ್ಲೋಕದಲ್ಲಿ ಹಂಗಲ್ಲ, ಇಷ್ಟು ವರ್ಷ ಬದುಕ್ತಿ ಅಂತ ಗೊತ್ತಿರ್ತದೆ, ಆಮೇಲೆ ನಾನು ದೇಹ ಬಿಡ್ತೀನಿ ಮತ್ತೊಂದು ಕಡೆ ಹೋಗಿ ಜನ್ಮ ತಗೊಳ್ತೀನಿ. ಅವ್ರು ಸೆಲ್ಫ್ ಸ್ವಯಂ ಇಂಟ್ರೆಸ್ಟಿಂದ ಏನು ಮಾಡ್ತಾರೆ, ದೇಹ ಬಿಡ್ತಾರೆ ಇಂಟ್ರೆಸ್ಟಿಂದ ಮತ್ತೆ ಜನ್ಮ ತಗೋತಾರೆ, ಅದು ಮೃತ್ಯುಲೋಕ ಅಲ್ಲ, ಅದು ಅಮರ್ಲೋಕ. ಇಲ್ಲಿ ಹೇಳದೆ ಕೇಳದೆ ಗೊತ್ತಿಲ್ಲದೆ ಇದ್ದಕ್ಕಿದ್ದಂಗೆ ಮೃತ್ಯು ಬಂದ್ಬಿಡ್ತದೆ. ಕೆಲವು ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ಸತ್ತೋಗ್ಬಿಡ್ತಾರೆ, ಕೆಲವು ವಯಸ್ಸಾದ್ಮೇಲೆ ಸಾಯ್ತಾರೆ. ಎಷ್ಟೊತ್ತಿಗೆ ಸಾವು ಎದುರಿದೆ ಅಂತ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ನಾವು ದೇಹ ಬಿಡುವಂಥ ಕಲೆ ಮತ್ತು ಮರುಜನ್ಮ ಪಡೆಯುವಂಥ ಕಲೆ, ಇದೆರಡೂ ಸಹ ಜಾಗೃತ ಆಗುವಂಥದ್ದು ಇಲ್ಲಿ ಸಂಗಮಯದಲ್ಲಿ. ಬಾಬರ ಶಿಕ್ಷಣದಲ್ಲಿ ಇವು ಎಲ್ಲ 16 ಕಲೆಗಳಿದ್ದು ಟ್ರೈನಿಂಗ್ ನಡೀತಾ ಇದೆ, ನಮಗೆ ಗೊತ್ತೇ ಆಗುವುದಿಲ್ಲ ಅಷ್ಟೇ. ನೀವು ಬೇಕಾದ್ರೆ ನೋಡ್ರಿ, ಇಷ್ಟು ವಾಣಿಯನ್ನು ಡೀಪಾಗಿ ನಾವು ವಿಚಾರ ಮಾಡ್ತಾ ಹೋದರೆ ಪ್ರತಿಯೊಂದು ಬಾಬರವರ ಧಾರಣಾ ಪಾಯಿಂಟ್ ಯಾವುದೋ ಒಂದು ಕಲೆಯನ್ನು ಜಾಗೃತಿ ಮಾಡಲಿಕ್ಕೋಸ್ಕರನೇ ಇದೆ. ಅದಕ್ಕೋಸ್ಕರ ಈ ರೀತಿ 16 ಕಲೆಗಳಿಂದ ನಮ್ಮ ಜೀವನವನ್ನು ಸಂಪನ್ನ ಮಾಡಿಕೊಂಡಾಗ ಸತ್ಯುಗದ ದೇವತೆಗಳ ಮಹಿಮೆ ಏನು? 16 ಕಲೆ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ಸಂಪೂರ್ಣ ನಿರ್ವಿಕಾರಿ ಸಂಪೂರ್ಣ ಪವಿತ್ರರು ಸರ್ವಗುಣ ಸಂಪನ್ನರು ಎಲ್ಲ ವಿಶೇಷತೆ ಎಲ್ಲದರಲ್ಲಿ ಭರ್ಪೂರ್ 100%. ಅಷ್ಟು ಸಂಪನ್ನತೆಯ ಆಗಬೇಕಾದ್ರೆ ಅಷ್ಟು ತುಂಬಿದಂತಹ ಶ್ರೇಷ್ಠ ಕರ್ಮದ ಅಥವಾ ಪುಣ್ಯದ ಖಾತೆಯ ಗಂಟು ಕಟ್ಟಿದೆಯಲ್ಲಿ ಅವರು ಸಂಗಮ ಯುಗದಲ್ಲಿ ಅಲ್ವಾ? ಸಂಗಮ ಯುಗದಲ್ಲಿ ಅಷ್ಟು ಶ್ರೇಷ್ಠ ಕರ್ಮ ಮಾಡಿ ತಂದೆ ಹೇಳಿದ ಹಂಗೇನೆ ನಡ್ಕೊಂಡು ಅಷ್ಟು ಪ್ರಾಮಾಣಿಕ ವಿಧೇಯ ಮಕ್ಕಳಾಗಿ ತಂದೆಯ ಜೊತೆಗೆ ನಡ್ಕೊಂಡಕ್ಕೆ ಶ್ರೇಷ್ಠ ಕರ್ಮದ ಖಾತೆ ಅವರಲ್ಲಿ ಜಮಾಗ್ತಾ ಸತ್ಯಕ್ಕೆ ಹೋಗುವಾಗ ಒಳ್ಳೆ ಪುಣ್ಯದ ಗಂಟನೆ ಏನ್ ಮಾಡ್ತಾರೆ ತಗೊಂಡು. ಯಾಕೆಂದ್ರೆ ಈಗ ನಾವು ಒಂದ್ ಕಡೆ ಸಂಗಮದಲ್ಲಿ ನಮ್ಗೆ 3 ಎಚ್ಚರಿಕೆ ಕೊಡ್ತಾರೆ ಬಾಬಾ. ಒಂದು ಕಡೆ ಏನಂತಂದ್ರೆ ಇನ್ ಮುಂದಕ್ಕೆ ಪಾಪಕರ್ಮ ಮಾಡಬಾರ್ದು, ಜ್ಞಾನ ಸಿಕ್ಕಿದ ಮೇಲೆ ಇನ್ನು ನಾವು ಪಾಪಕರ್ಮ ಮಾಡಬಾರ್ದು ಒಂದು. ಎರಡನೇದಾಗಿ ಈಗಾಗಲೇ ಜನ್ಮ ಜನ್ಮಾಂತರದ ಏನು ಕರ್ಮ ಇದೆ ಅದನ್ನ ಏನ್ ಮಾಡ್ಕೋಬೇಕು, ಅದನ್ನ ತೊಳ್ಕೋಬೇಕು. ಮೂರನೇದಾಗಿ ಶ್ರೇಷ್ಠ ಕರ್ಮವನ್ನ ಮಾಡಬೇಕು, ಇದ್ದದನ್ನ ಕಳಿಬೇಕು, ಶ್ರೇಷ್ಠ ಕರ್ಮದ ಖಾತೆಯನ್ನು ಜಮಾ ಮಾಡ್ಕೋಬೇಕು, ಈ ಕ್ಷಣದಿಂದ ಮುಂದಕ್ಕೆ ಪಾಪಕರ್ಮ ಆಗದಂಗೆ ತಡಿಬೇಕು. ಈ ರೀತಿ ನಮ್ಮ ಕರ್ಮದ ಕಡೆಗೆ ನಾವು ಅಟೆನ್ಷನ್ ಕೊಟ್ಟಾಗ ಸಹಜವಾಗಿ ನಮ್ದು ಈ ಜನ್ಮನೂ ಶ್ರೇಷ್ಠ, ಕರ್ಮಕ್ಕೆ ತಕ್ಕಂತೆ ಮುಂದಿನ ಜನ್ಮನೂ ಸಹಜವಾಗಿ ಶ್ರೇಷ್ಠ ಆಗ್ತದೆ. ಆದ್ರಿಂದ ಇವೆಲ್ಲ ಕಲೆಗಳು ಪ್ರತ್ಯಕ್ಷ ಆಗುದೇ ಯಾವುದರಲ್ಲಿ, ಕರ್ಮದಲ್ಲಿ ಬಂದಾಗ. ಕರ್ಮದಲ್ಲಿ ಬಂದಾಗನೇ ಈ ಕರ್ಮಕ್ಷೇತ್ರದಲ್ಲಿ ನಾವು ಕೆಲಸ ಕಾರ್ಯ ವ್ಯವಹಾರ ಸೇವಾ ಕ್ಷೇತ್ರದಲ್ಲಿ ಇದ್ದಾಗನೇ ಈ 16 ಕಲೆಗಳಲ್ಲಿ ಸಹ ನಾವು ಸಂಪನ್ನಾಗಿ ನಮ್ಮ ಜೀವನವನ್ನು ಇಟ್ಕೊಂಡ್ರೆ ಅದೇ ಸಾಕ್ಷಾತ್ ದೇವತಾ ಜೀವ. ಆದ್ರಿಂದ ಹಾಳು ಬಿದ್ದ ಗೋಡೆಯಲ್ಲಿ ಮಣ್ಣಿನಂತೆ 1000 ವರ್ಷ ಬದುಕುವ ಬದಲು ಅಥವಾ 100 ವರ್ಷ ಬದುಕುವ ಬದಲು 3 ದಿನ ಗಣಪತಿಯ ಹಾಗೆ ಮೆರೆಯುವುದು ಲೇಸು ಅಂತ. ಗಣಪತಿಯ ಜೀವನ ಎಷ್ಟು ದಿನದ ಜೀವನ? 3 ದಿನದ ಜೀವನ ಇರ್ಬೋದು, 9 ದಿನದ ಜೀವನ ಇರ್ಬೋದು, 11 ದಿನದ ಜೀವನ ಇರ್ಬೋದು. ಮತ್ತೆ ಒಯ್ದು ಹಾಕ್ಬಿಡ್ತಾರಲ್ಲ, ಮ್ಯಾಕ್ಸಿಮಮ್ 21 ಜೀವನ ಅಷ್ಟೇ. ಆದ್ರೆ ಎಷ್ಟು ಜನರಿಂದ ಉಪಚಾರ ಮಾಡಿಸ್ಕೊಳ್ತಾನೆ, ಎಷ್ಟು ಜನರಿಂದ ಪೂಜೆ ಪುನಸ್ಕಾರ, ಎಷ್ಟು ಜನರ ಕಿಸೆ ಖಾಲಿ ಮಾಡಿಸ್ತಾನೆ ಮಾಡಿಸಂಗಿಲ್ಲ, ಎಷ್ಟು ನೈವೇದ್ಯ, ಎಷ್ಟು ಎಷ್ಟು ಎಲ್ಲ ಧರ್ಮದ ಭಾವನೆ ಇಲ್ಲದೆ ಏನ್ ಮಾಡ್ತಾರೆ ಇವತ್ತು ಗಣಪತಿನೇ ಇಡ್ತಾರೆ. ಎಷ್ಟು ಪಟಾಕಿ ಎಷ್ಟೆಲ್ಲ ಮಾಡಿ ವಿಜೃಂಭಣೆಯಿಂದ ಲೈಫನ್ನ ನಡೆಸಿ ಮತ್ತೆ ಹೋಗಿ ನೀರಿ ಬೀಳ್ತದೆ. ಅದರದ್ದು ಗಣಪತಿಯ ರಹಸ್ಯ ಅರ್ಥ ಆದಾಗ ನಿಮಗೆ ಇದು ಸ್ಪಷ್ಟ ಆಗ್ತದೆ, ಮುಂದಕ್ಕೆ ಹೇಳ್ತಾರೆ. ಆದ್ರಿಂದ ಈ ಒಂದು ಗೋಡೆಯಲ್ಲಿ 100 ವರ್ಷದಿಂದ ಇದೆ ಒಂದು ಮಣ್ಣು, ಹಾಳು ಬಿದ್ದ ಗೋಡೆ, ಯಾವುದಕ್ಕೆ ವ್ಯಾಲ್ಯೂ ಇಲ್ಲ. ಆದ್ರೆ ಅದೇ ಮಣ್ಣು ಗಣಪತಿ ಹಂಗೆ ಕೂತ್ಕೊಂಡ್ಬಿಟ್ರೆ ಅಲ್ಲ, ಗಣಪತಿ ಅಂದ್ರೆ ಎಲ್ಲಾ ಕಲೆಗಳಿಂದ ಸಂಪನ್ನ ಆದಂತಹ ವ್ಯಕ್ತಿತ್ವ ಅದಷ್ಟೇ. ಇನ್ನೊಬ್ಬ ಯಾರೋ ಒಬ್ಬ ಸೊಂಡಿಲ್ ಇಟ್ಕೊಂಡು ಕುಂತಿದ್ದ ಇಲ್ಲಿ ಮೇಲೆ ಸವಾರಿ ಮಾಡ್ದ ಅಂತ ಅರ್ಥ ಅಲ್ಲ, ಅದು ಬಹಳ ಅರ್ಥಪೂರ್ಣ ಇದೆ, ಬಹಳ ಇಂಟ್ರೆಸ್ಟಿಂಗ್. ಅದು ಯಾವುದು? ಗಣಪತಿಯ ಒಂದು ರಹಸ್ಯ ಕೇಳಲಿಕ್ಕೆ ಬಹಳ ವೈಜ್ಞಾನಿಕವಾಗಿ ಏನ್ ಮಾಡ್ಬೋದು, ಅದನ್ನ ಸಿದ್ಧ ಮಾಡ್ಬೋದು. ಬಹಳ ಅರ್ಥಪೂರ್ಣವಾದಂತ ಮಾತು ಗಣಪತಿಯ ವ್ಯಕ್ತಿತ್ವ. ಆದ್ರೆ ಎಲ್ಲ ಕಲೆಗಳಿಂದ ನಮ್ಮನ್ನ ಜೀವನ ಸಂಪನ್ನ ಮಾಡ್ಕೊಂಡ್ರೆ ಸ್ವಲ್ಪ ದಿನದ ಜೀವನ ಆದ್ರೂ ಅಡ್ಡಿಲ್ಲ. ಎಂತ ಜೀವನ ಆಗ್ತದೆ ಅದು? ತೃಪ್ತ ಜೀವನ, ಸಂಪನ್ನ ಜೀವನ, ಸ್ವಯಂ ಮೆಚ್ಚುಗೆ, ಪರಿವಾರದಿಂದ ಮೆಚ್ಚುಗೆ, ಮತ್ತೆ ಪರಮಾತ್ಮನಿಂದ ಮೆಚ್ಚುಗೆ ಪಡೆಯುವಂತಹ ಜೀವನ ಆಗ್ತದೆ. ಸ್ವಯಂ ಪ್ರಿಯ, ಬಾಪ್ರಿಯ, ಲೋಕಪ್ರಿಯ ಅಂತ ಜೀವನವನ್ನು ನಡೆಸಿದಾಗ ನಮ್ಮದು ಜನ್ಮ ಜನ್ಮಾಂತರವರೆಗೂ ಸಹ ನಾವು ಶ್ರೇಷ್ಠ ಪಾತ್ರವನ್ನ ಅಭಿನಯಿಸ್ತೀವಿ. ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಮ್ದು ಶ್ರೇಷ್ಠ ಪಾತ್ರ ಅಲ್ಲ, ಸಂಗಮ ಯುಗದಲ್ಲಿ ಯಾರು ಶಿವ ತಂದೆಯ ರೈಟ್ ಹ್ಯಾಂಡ್ ಆಗಿ ಶ್ರೇಷ್ಠ ಪಾತ್ರ ಅಭಿನಯ ಮಾಡ್ತಾರೋ 5000 ವರ್ಷದಲ್ಲಿ ಸಹಿತ ಅವ್ರದ್ದು ಪಾತ್ರ ಶ್ರೇಷ್ಠ ಇರ್ತದೆ. ಆದ್ರಿಂದ ಈ ಸ್ವಲ್ಪ ಸಮಯದ ಒಂದು ಜಮ ಮಾಡಿಕೊಳ್ಳುವಂತ ಸಮಯದಲ್ಲಿ ನಮ್ಮನ್ನ ಏನ್ ಮಾಡ್ಕೊಳ್ಳೋಣ, ಈಗ ಕಲಾ ಸಂಪನ್ನರನ್ನಾಗಿ ಮಾಡಿ ಬದುಕನ್ನ ಹಸನ ಮಾಡೋಣ. ಅಚ್ಚಾ.